ಸುಹೂತ ಪುರುಹೂತ ಇಂದ್ರದೇವ ಅವರ ವೈರಿಗಳು, ಇಂದ್ರ ಶತ್ರುಗಳು ಅಂದರೆ ರಾಕ್ಷಸರುಗಳು, ದೈತ್ಯರುಗಳು. ಅಂತಹ ಬಲವನ್ ಮಾತಂಗ, ಮಾತಂಗ ಅಂದರೆ ಆನೆ, ಬಲವನ್ ಮಾತಂಗರೆ ಬಲಿಷ್ಠವಾದ ಆನೆಗಳು, ಅವುಗಳ ಮಾಧ್ಯದ್ ಘಟ, ಮಾಧ್ಯದ್ ಘಟಾ ಕುಂಭೋಚ್ಯ, ಮಾಧ್ಯದ್ ಘಟಾ ಕುಂಭ, ಮಾಧ್ಯದ ಅಂದರೆ ಮದಿಸಿರತಕ್ಕಂಥ, ಸೊಕ್ಕಿರತಕ್ಕಂತಹ, ಮದಸುರಿಸತಕ್ಕಂತಹ ಘಟಾ ಕುಂಭ, ಘಟದಂತಹ ಕುಂಭ ಸ್ಥಳಗಳು ಎಂಬ ಉಚ್ಚ ಅದ್ರಿ, ಅದ್ರಿ ಬೆಟ್ಟ, ಉಚ್ಚ ಅದ್ರಿ ದೊಡ್ಡ ಬೆಟ್ಟಗಳನ್ನು ವಿಪಾಟನ ಸೀಡಿ ಹಾಕ್ತಕ್ಕಂಥ ಕಾರ್ಯದಲ್ಲಿ ಅಧಿಕ ಪಟು, ಪಟು ಅಂದರೆ ಎಫಿಷಿಯೆಂಟ್, ಅಧಿಕ ಪಟು ಅತ್ಯಂತ ಸಮರ್ಥವಾದಂತಹ ಹೇಗಿವೆವು ಪ್ರತ್ಯೇಕ ವಜ್ರಾಯುತ. ಇಂದ್ರದೇವರು ವಜ್ರಾಯುಧ ಒಂದು ವಜ್ರಾಯುತ ಆದರೆ ಪರಮಾತ್ಮರು ಒಂದೊಂದುಗರು ಒಂದೊಂದು ವಜ್ರಾಯುತ, ಪ್ರತ್ಯೇಕ ಪ್ರತ್ಯೇಕವಾಗಿ ವಜ್ರ ಆಯುತಾ, ವಜ್ರಾಯುಧ ಆಯುತಾ, ವಜ್ರಾಯುಧದಂತೆ ಇರತಕ್ಕಂತಹ ಅಂದರೆ ಇಂದ್ರಶತ್ರುಗಳು ಅಂತಕ್ಕಂಥ ದೈತ್ಯರು ಎಂಬ ಮದಿಸಿದ ಆನೆಗಳ ಕುಂಭಸ್ಥಳಗಳನ್ನು ಸೀಡಿ ಹಾಕುವಂತಹ ಕಾರ್ಯದಲ್ಲಿ, ಕುಂಭಸ್ಥಳಗಳು ಎಂಬ ಬೆಟ್ಟಗಳನ್ನು ಸೀಡಿ ಹಾಕ್ತಕ್ಕಂಥ ಕಾರ್ಯದಲ್ಲಿ ಒಂದೊಂದು ಸಹ ಅತ್ಯಂತ ನಿಪುಣವಾದ ವಜ್ರಾಯುಧದಂತೆ ಇರತಕ್ಕಂತಹ ಶ್ರೀಹರಿಯ ನಖರಗಳು, ಸುನಖರಗಳು ನಮ್ಮನ್ನು ಪಾಲಿಸಲಿ ಅಂತ ಅದಕ್ಕೆ ಅನ್ವಯ ಇನ್ನೊಂದು ವಿಶೇಷಣೆ ಕೊಡ್ತಾರೆ. ದಾರಿತಾರಾತಿ ದೂರ ಪ್ರಧ್ವಸ್ತಧ್ವಂತ ಶಾಂತ ಪ್ರವಿತತ ಮನಸಾ ಭಾವಿತಾ, ಮನಸಾ ಭಾವಿತಾ ಮತ್ತೆ ಹೇಳ್ತಾರೆ, ಮನಸಾ ಮನಸ್ಸಿನಿಂದ ಭಾವಿತಾ, ಭಕ್ತಿಯಿಂದ ಆರಾಧಿಸಲ್ಪಡತಕ್ಕಂಥ ಚಿಂತಿತ, ಭಾವಿತ ಅಂದ್ರೇನು ಚಿಂತಿಸಲ್ಪಡತಕ್ಕಂತಹ ಭಾವನೆ, ಭಾವಿತ ಚಿಂತನೆ ಧ್ಯಾನ ಧ್ಯಾನಿಸಲ್ಪಡತಕ್ಕಂತಹ ಯಾರಿಂದ, ನಾಕಿ ವೃಂದೈಹಿ, ನಾಕ ಸ್ವರ್ಗ, ನಾಕಿ ಧನ ಧನಿ, ನಾಕ ನಾಕಿ ಅಂದರೆ ಸ್ವರ್ಗವಾಸಿಗಳಾದ ದೇವತೆಗಳು, ವೃಂದ ಅಂದರೆ ಗುಂಪು, ನಾಕಿ ವೃಂದೈಹಿ ದೇವವೃಂದಗಳಿಂದ, ಮನಸಾ ಭಾವಿತಾ ಮನಸ್ಸಿನಿಂದ ಧ್ಯಾನಿಸಲ್ಪಡತಕ್ಕಂಥ ಊರುಗಳು ನಮ್ಮನ್ನು ಪಾಲಿಸಲಿ. ಊರುಗಳು ಇನ್ನೆಂಥ ಇನ್ನು ಹೇಗಿವೆ ಅಂದರೆ, ದೇವತೆಗಳ ಮನಸ್ಸು ಹೇಗಿದೆ ಅಂತ ಮುಂದಿನ ಪ್ರಶ್ನೆ. ದೇವತೆಗಳ ಮನಸ್ಸು ಹೇಗಿದೆ ಅಂದರೆ, ದಾರಿತ ಅರಾತಿ ದೂರ ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿತತ ಮನಸ, ವಿತತ ಮನಸ ಪ್ರವಿತತ ಮನಸ, ವಿಶಾಲವಾದ ಮನಸ್ಸಿನಿಂದ ಧ್ಯಾನಿಸಲ್ಪಡತಕ್ಕಂತಹ ಎಂಥ ಇನ್ನೊಂದು ಶಾಂತ ಮನಸ್ಸು. ದೇವತೆಗಳ ಮನಸ್ಸು ಶಾಂತ ಮನಸ್ಸು. ಶಾಂತಿ ಅಂದರೆ ಮನ್ನಿಷ್ಠತಾ ಬುದ್ಧೇ, ದೇವರಲ್ಲಿ ಏಕಾಗ್ರತೆಯನ್ನು ಇಟ್ಟು ನಿಷ್ಠೆಯಿಂದ ಇರೋದಕ್ಕೇನಂತಾರೆ, ಶಮ ಶಾಂತಿ ಅಂತ ಅರ್ಥ. ಶಾಂತವಾದ ವ್ಯಾಪ್ತವಾದ ಮನಸ್ಸಿನಿಂದ ಶಾಂತ ಯಾತಕ್ಕಾಯಿತು ಅಂದರೆ, ಪ್ರಧ್ವಸ್ತ ಧ್ವಾಂತ, ಧ್ವಾಂತ ಶಾಂತ, ಧ್ವಾಂತ ಅಂದರೆ ಕತ್ತಲೆ, ಪ್ರಧ್ವಸ್ತ ಧ್ವಾಂತ ಅಂದರೆ ಕತ್ತಲೆ ಕಳೆದುಕೊಂಡಿರತಕ್ಕಂತಹ ಕತ್ತಲೆ. ಯಾವ ರೀತಿ ಕಳ್ಕೊಡು, ಅತಿ ದೂರದೇ ಹೋಯ್ತು ಕತ್ತಲೆಗಳೆಲ್ಲ. ದಾರಿತ ಅರಾತಿ, ದಾರಿತ ಅರಾತಿ, ಅರಾತಿ ಅಂದರೆ ಶತ್ರು, ದಾರಿತ ಅರಾತಿ ಶತ್ರುಗಳನ್ನು ನಾಶ ಮಾಡಿದ ಕಾರಣದಿಂದಾಗಿ ಅತಿ ದೂರಕ್ಕೆ ಕತ್ತಲೆಯನ್ನು ದೂರ ಮಾಡಿಕೊಂಡಿರತಕ್ಕಂತಹ, ಆದ್ದರಿಂದನೇ ಶಾಂತವಾಗಿರತಕ್ಕಂತಹ ವ್ಯಾಪ್ತವಾಗಿರತಕ್ಕಂತಹ ಮನಸ್ಸಿನಿಂದ ದೇವತೆಗಳ ಸಮೂಹದಿಂದ ಧ್ಯಾನಿಸಲ್ಪಡತಕ್ಕಂತಹ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರಾಹ, ಶ್ರೀಮತ್ ಕಂಠೀರವಾಸ್ಯ ಶ್ರೀಮತ್ ನರಸಿಂಹದೇವರ ವಿಶೇಷವಾದಂತಹ ನಖರಗಳು ನಮ್ಮನ್ನು ಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಇದರಲ್ಲಿ ವಿಶೇಷ ಆದರೆ ತುಂಬನೇ ವಿಶೇಷನೇ ಇದರಲ್ಲಿ. ಮೊದಲನೇದಾಗಿ ನಖಗಳನ್ನು ಸ್ತೋತ್ರ ಮಾಡಿದ್ದೇ ವಿಶೇಷ, ಎರಡನೇದಾಗಿ ನಖರಗಳನ್ನು ಒಂದೊಂದು ವಜ್ರಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾ, ಯಾರೋ ಧ್ಯಾನ ಮಾಡೋದಲ್ಲ, ದೇವವೃಂದಗಳು ಧ್ಯಾನ ಮಾಡ್ತಾ ಇವೆ ಅಂತ ಹೇಳಿದರು. ಇದರ ವೈಶಿಷ್ಟ್ಯ ಅಂದರೆ ಪೂರ್ವಾರ್ಧ ಬೇರೆ ವೃತ್ತ, ಉತ್ತರಾರ್ಧ ಬೇರೆ ವೃತ್ತ. ಪೂರ್ವಾರ್ಧ ಬೇರೆ, ಸಾಮಾನ್ಯವಾಗಿ ಒಂದೇ ವೃತ್ತದಲ್ಲಿರಬೇಕಾದ ಸಾಮಾನ್ಯ ನಿಯಮ, ಆಚಾರ ಕಂಬೈನ್ ಮಾಡಿಬಿಡ್ತಾರೆ. ಮೊದಲನೇದೇನದು ಶಾರ್ದೂಲ ವಿಕ್ರೀಡಿತ ವೃತ್ತ, ಎರಡನೇದೇನದು ಶ್ರದ್ಧರ ವೃತ್ತ. ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಒಂದೊಂದು ಪಾದದಲ್ಲಿ ಹತ್ತೊಂಬತ್ತೊಂಬತ್ತು ಅಕ್ಷರ ಇರ್ತವೆ. ಹತ್ತೊಂಬತ್ತು ಅಕ್ಷರ ಎಣಿಸಿ ನೋಡಿ, ಮನೆಯಲ್ಲಿ ಹೋಗಿ ಹತ್ತೊಂಬತ್ತು ಅಕ್ಷರ ಇರ್ತವೆ. ಇದರಲ್ಲಿ ಇಪ್ಪತ್ತೊಂದು ಅಕ್ಷರ ಇರ್ತವೆ, ಎರಡು ಅಕ್ಷರ ಜಾಸ್ತಿ. ಅದು ಶಾರ್ದೂಲ ವಿಕ್ರೀಡಿತ, ಇದು ಶ್ರದ್ಧರ, ಎರಡು ಕಂಬೈನ್ ಮಾಡ್ತಾರೆ ಆಚಾರ್ಯರು. ಯಾತಕ್ಕೆ ಕಂಬೈನ್ ಮಾಡಬೇಕು ಅಂತ ಕೇಳಿದರೆ, ನರಸಿಂಹರೂಪ ಕಂಬೈನ್ಡ್ ರೂಪ, ಅದಕ್ಕೋಸ್ಕರ ಅಂತೇಳಿ ಹೋಗ್ತಾನೆ. ನರ ಸಿಂಹ, ಸಿಂಹದ ಮುಖ ನರದ ಇದು, ಅದಕ್ಕೋಸ್ಕರ ಶಾರ್ದೂಲ ವಿಕ್ರೀಡಿತ. ಶಾರ್ದೂಲ ಸಿಂಹ ಒಂದು ರೀತಿಯಲ್ಲಿ ಪರ್ಯಾಯ ಪದಗಳಿದ್ದಾಗ, ಸೊ ಅದು ಮ್ಯಾಚಿಂಗ್ ಆಗಿ ಶಾರ್ದೂಲ ಸಿಂಹದ ಮುಖಕ್ಕೋಸ್ಕರವಾಗಿ ಶಾರ್ದೂಲ ವಿಕ್ರೀಡಿತ. ಶಾರ್ದೂಲ ಹುಲಿ ಕುಡಿತ ಅಂತ ಅರ್ಥ, ವಿಕ್ರೀಡಿತ ಕುಣಿಯೋದು, ಹುಲಿ ಕುಡಿತದ ಧಾಟಿ, ಅದಕ್ಕೆ ಶಾರ್ದೂಲ ವಿಕ್ರೀಡಿತ ಅಂತ ಕರೀತಾರೆ. ಇದು ಶ್ರದ್ಧರ ಮಾಲೆ ಹಾಕ್ಕೊಳ್ಳೋದು, ಪ್ಯಾತಕ್ಕೆ ಈ ಮುಂಡವನ್ನು ಮಾಲೆಯ ಶ್ರದ್ಧಾ ವೃತ್ತಿಯನ್ನು ಸ್ತೋತ್ರ ಮಾಡ್ತಾರೆ ಅಂದರೆ, ಕರುಣಗಳನ್ನು ಮಾಲೆ ಹಾಕೋತಾರೆ ಸಿಂಹದೇವ್. ಏನು ಮಾಡ್ತಾರೆ, ಕರುಣನ್ನು ಬಗೆದುಬಿಟ್ಟು ಮಾಲೆ ಹಾಕ್ಕೊಡ್ತಾರೆ, ಅದಕ್ಕೆ ಶ್ರದ್ಧರ. ಕರುಣ ಮಾಲೆ ಹಾಕ್ಕೊಂಡಂಥ ಮುಂಡವನ್ನು ಹೊಂಡನ ಮಾಡೋದಕ್ಕೋಸ್ಕರ ಶ್ರದ್ಧರ, ಸಿಂಹದ ಮುಖದ ರೂಪ ಮುಖವನ್ನು ಹೊಂಡನ ಮಾಡೋದಕ್ಕೋಸ್ಕರವಾಗಿ ಶಾರ್ದೂಲ ವಿಕ್ರೀಡಿತ, ಎರಡನ್ನು ಸೇರಿಸಿಬಿಟ್ಟು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ಕ್ಷಕಾರ ಇರೋದೇ ಹಾಗೆ, ಕ್ಷ ಕ್ಷ ಎರಡು ಕಾಶ ಸೇರಿದ್ದಕ್ಕೆ ಕ್ಷ ಆಗಿರೋದು, ಗೊತ್ತಾಯ್ತಾ? ಕ ಮತ್ತು ಷ ಸೇರಿದಾಗ ಕ್ಷ ಆಗುತ್ತಲ್ಲ, ನರಸಿಂಹರೂಪ ಅಂಬುದು ಸಂಯುಕ್ತ ಅಕ್ಷರಗಳಿಗೆ ವಿಶೇಷವಾಗಿ ಮಾತೃಕಾರೂಪ. ಆ ದೃಷ್ಟಿಯಲ್ಲಿ ಇದನ್ನೆಲ್ಲ ಸೇರಿಸಿಡಿತು. ಮತ್ತೆ ಇನ್ನೊಂದು ವಿಶೇಷ, ಮತ್ತೆ ಓದ್ಕೋಬೇಕಾದ್ರೆ ಅದನ್ನು, ಶ್ರೀಮತ್ ಕಂಠೀರವಾಸ್ಯ ನರಸಿಂಹದೇವರ ಪ್ರತತ ನಖರಾಹ ವ್ಯಾಪ್ತವಾದ ಉತ್ತಮವಾದ ನಖರಗಳು ತಂದಿತಿ ಅನ್ವಯ. ಅಥವಾ ಹೇ ಶ್ರೀಮತ್ ಕಂಠೀರವಾಸ್ಯ ಸಂಬೋಧನೆ, ಹೇ ಎಲೆ ಕಂಠೀರವಾಸ್ಯ ನರಸಿಂಹದೇವರೇ, ತವ ಪ್ರತಸು ನಖರಾಹ, ನಿಮ್ಮ ವ್ಯಾಪ್ತವಾದಂಥ ನಖಗಳು ನಮ್ಮನ್ನು ಪಾಲಿಸಲಿ. ಯಾಕೆ ಆ ನಖಗಳು ಭಾರಿ ಡೇಂಜರಸ್ಸು, ಸೀಡೆ ಹಾಕ್ಬಿಟ್ಟವಲ್ಲ ಅಲ್ಲಿ ಹೋಗಿಬಿಟ್ಟು, ನಖಗಳು ಸೀಡೆ ಹಾಕಿದ್ರಿಂದ ಅವರು ಸೀಡೆ ಹಾಕಿ ನಮ್ಮನ್ನು ಉದ್ಧಾರ ಮಾಡಿಬಿಡಲಿ ಅಂತ ಹೇಳಿದ. ನಖಗಳಿಂದ ಕೆಲಸ ಆಗಿದೆ ಅಂತ ಗೊತ್ತಿದೆ ನಮಗೆ ಈಗಾಗಲೇ, ನಖಗಳಿಂದ ಕೆಲಸ ಆಗೋಗ್ಬಿಟ್ಟಿದೆ, ಹಿರಣ್ಯಕಶಿಪುವನ್ನು ಸೀಡೆ ಹಾಕಿದಂಥ ಕೆಲಸ ಆಗೋಗ್ಬಿಟ್ಟಿದೆ, ಮತ್ತೀಗ ನಮ್ಮನ್ನು ಉದ್ಧಾರ ಮಾಡಿ ಕೆಲಸ ಆಗಬೇಕಾಗಿದೆ. ಅದಕ್ಕನ್ನು ಪಾತು ಖಡ್ಗದಿಂದ ರಕ್ಷಿಸಿರಿ, ಚಕ್ರ ಪ್ರಯೋಗ ಮಾಡಿ ರಕ್ಷಿಸಿರಿ, ಉಗುರುಗಳಿಂದ ರಕ್ಷಿಸಿಬಿಡಿ. ಚಕ್ರ ಹೊರಗಿಂದು ಅದೇ ಕಾಪಾಡೋದಾದರೆ ಕೈಯೊಳಗೆ ಇರೋದು ಉಗುರು, ಕಾಪಾಡೋದಿಲ್ವಾ ಅಂಥೇಳಿ ದೇವರಿಗೂ ದೇವರ ಅವಯವಗಳಿಗೂ ಭೇದ ಇಲ್ಲ ಅನ್ನೋದನ್ನು ಸೂಚನೆ ಮಾಡೋಕ್ಕೋಸ್ಕರ ಹೇ ಶ್ರೀಮತ್ ಕಂಠೀರವಾಸ್ಯ ಅಥವಾ ಹೇ ಶ್ರೀಮತ್ ಕಂಠೀರವಾಸ್ಯ ಹೇ ಪ್ರತತ ಅಲ್ಲಿ ಮತ್ತೆ ಬಿಡಿಸ್ಬೋದು. ಪ್ರತತ ವ್ಯಾಪ್ತವಾದಂತಹ, ವ್ಯಾಪ್ತವಾದಂಥ ನರಸಿಂಹದೇವರೇ. ಆ ರೀತಿ ಇನ್ನೊಂದು ರೀತಿಯ ಯಾತೆ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ. ನರಸಿಂಹದೇವರು ಏನು ತೋರಿಸಿದ್ದಾರೆ, ಎಲ್ಲ ಕಡೆ ವ್ಯಾಪ್ತಿ ಇದೆ ಅಂತ ತೋರಿಸ್ತಕ್ಕೆ ಕಂಬದಿಂದ ಹೊರಗೆ ಬಂದರು, ಅದಕ್ಕೆ ಪ್ರತತ ಅದು ಸರಿ ಹೋಯ್ತಾಗ. ಇನ್ನೊಂದು ರೀತಿ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಕರಃ, ನರಸಿಂಹದೇವರ ಉಗುರುಗಳು ಏನವೋ ಅವು ವ್ಯಾಪ್ತ, ಸರ್ವತ್ರ ವ್ಯಾಪ್ತ, ಪರಮಾತ್ಮನ ಅವಯವಗಳು ವ್ಯಾಪ್ತ, ಸರ್ವರೂಪನೂ ವ್ಯಾಪ್ತ, ಕೇಶನೂ ವ್ಯಾಪ್ತ, ನಖನೂ ವ್ಯಾಪ್ತ. ಇದು ದೇವರ ವಿಶೇಷವಾದ ಮಹಿಮೆ. ಆದ್ದರಿಂದ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಕರಾಹ ಧಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತ ನಾಕಿ ವೃಂದೈಹಿ ಅಸ್ಮಾನ್ ಪಾಂತು ಅಂತ ಸ್ತೋತ್ರ ಮಾಡಿ ಎಷ್ಟು ಅಪೂರ್ವ ರೀತಿಯಲ್ಲಿ ಪರಮಾತ್ಮ ಇದ್ದಾನೆ ಅಂತ ಸ್ತೋತ್ರ ಮಾಡಿದ. ಮತ್ತು ನಖಸ್ತುತಿ ಇನ್ನೊಂದು ವಿಶೇಷ ಅಂತ ಕೇಳಿದರೆ, ಭಾರಿ ಕೊಂಡಾಡಿದ್ದಾರೆ ತಿಳ್ಕೊಂಬಿಡುತ್ತೆ ಆಚಾರ್ಯರು ತಮ್ಮನ್ನು. ಆಚಾರ್ಯ ಏನು ಮಾಡಿಬಿಟ್ಟಿದ್ದಾರೆ, ನರಸಿಂಹ ನಖಗಳನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವರಿಷ್ಟು ಮಹಿಮೆ ಇದೆಯಲ್ಲ, ನಮ್ಮ ಮಹಿಮೆಯನ್ನು ವಂಡನೆ ಮಾಡಿದ್ದೀರಲ್ಲ, ಆ ದೇವ್ರ ಮಹಿಮೆ ಅಂದರೆ ಉಗುರಿಗೂ ಸಾಟಿ ಅಲ್ಲ ನಮ್ಮ ಮಹಿಮೆ ಅಂತ. ಉಗುರಿಗೂ ಸಾಟಿ ಅಂತ ದೇವರು, ಉಗುರು ಎಷ್ಟು ದೊಡ್ಡದಿದೆ ನಮ್ಮದೆಲ್ಲ ತೊಗೊಂಡು ಏನು ಮಾಡ್ತೀರಿ ಅಂತ ಹೇಳ್ತಾ, ಅನಂತಾನಂತ ಪಟ್ಟು ದೊಡ್ಡವರು ತಾನೆ ಲಕ್ಷ್ಮೀನಾರಾಯಣರು, ಇವರಿಗಿಂತ ಕೋಟಿ ಪಟ್ಟು ಮಹಾಲಕ್ಷ್ಮಿ ಆದರೆ ಅನಂತಪಟ್ಟು ನಾರಾಯಣ. ಅದು ಉಗುರಿನ ಸಮ ಅಲ್ಲ ಅಂತ ಹೇಳಿ ಉಗುರಿ ಸಮ ಹೇಳಿ ಈಡಿಯಮ್ ಅದು, ಒಂದು ಪಾದ ಧೂಳಿಯ ಸಮನಲ್ಲ, ಉಗುಲಿ ಚೀಟ್ ಹಾಕಿಬಿಡ್ತೇನೆ ಅಂತೇಳಿ ಈಡಿಯಮ್ ಅದು. ಅದಕ್ಕೆ ನಖಸ್ತೋತ್ರ ಮಾಡೋ ಮೂಲಕವಾಗಿ ಪರಮಾತ್ಮ ಎಷ್ಟು ದೊಡ್ಡವನು, ವಿಶೇಷವಾದ ಮಹಾತ್ಮೆ ಉಳ್ಳವನು ಅಂತ ತಿಳಿಸಿದೆ. ಎರಡನೇ ವ್ಯಾಪ್ತಿ ಅಂದ್ರೇನು, ಆಲ್ ಪರ್ವೇಷನ್ ತತ್ತ ಅಂದರೆ ವ್ಯಾಪ್ತಿ. ವ್ಯಾಪ್ತಿ ಅಂದ್ರೇನು, ಈಗ ಅಣು ಒಂದೇ ಕಡೆ ಇದೆ. ವ್ಯಾಪ್ತಿ ಅಂದ್ರೇನು, ಹರಡೋದು, ಎಲ್ಲ ಕಡೆ ಹರಡಿರೋದಕ್ಕೇನಂತಾರೆ ವ್ಯಾಪ್ತ ಅಂತ ಕರೀತಾರೆ. ಇವತ್ತು ಲೈಟ್ ಒಂದು ಕಡೆ ಎಷ್ಟು ಕಡೆ ದೀಪ ಬಂದ್ಬಿಡುತ್ತೆ, ಅದು ವ್ಯಾಪ್ತಿ ಇದೆ. ಅರ್ಥ ಆಯ್ತಾ? ಮತ್ತೆ ನಖರು ಎಲ್ಲ ಕಡೆ ಇದೆ ಅಂತ, ಪರಮಾತ್ಮನ ನಖ ಎಲ್ಲ ಕಡೆಗೆ ಇದೆ, ಪರಮಾತ್ಮನ ಕೈ ಎಲ್ಲ ಕಡೆ, ಪರಮಾತ್ಮನ ಬೆರಳು ಎಲ್ಲ ಕಡೆಗೆ ಇದೆ. ನಮ್ದು ಹಾಗೆಲ್ಲ ಎದ್ಬಿಟ್ರೆ ಪಜೀತಿ ಆಗುತ್ತೆ, ಇರೋದು ಇಲ್ಲ ಇದ್ರೂ ಅಸಹ್ಯ ಆಗುತ್ತೆ. ಬರೀ ಮುಗುರು ಇದ್ಬಿಟ್ರೆ, ಬರೀ ಮುಖ ಇದ್ಬಿಟ್ರೆ ತಪ್ಪಾಗುತ್ತೆ. ದೇವ್ರದ್ದು ಹಾಗಲ್ಲ, ಅದೇ ವಿಶೇಷ ಆದರೆ ಅದೇ ಪರಮಾತ್ಮನಿಗೆ ಸ್ವಗತ ಭೇದ. ತತತ ನೋಡಿ, ಪ್ರವಿತತ ಮನಸ ತತ ವ್ಯಾಪ್ತ ವೀತತ ವಿಶೇಷೇಣ ವ್ಯಾಪ್ತ. ವಿಶೇಷಣ ವ್ಯಾಪ್ತ ಅಂತ ಅದಕ್ಕೆ ಹೇಳಬೇಕು ಅಂತ ಕೇಳಿದ್ರೆ ಸ್ವಲ್ಪ ಡೌಟ್ ಬರ್ಬೋದು ನಮಗೆ. ಎಲ್ಲ ಕಡೆ ಇದ್ದಾರೆ ಸ್ವಲ್ಪ ನೀವೇನಾದರೂ ಅತಿಶಯೋಕ್ತಿ ಮಾಡಿ ಉತ್ಪ್ರೇಕ್ಷೆ ಮಾಡಿ ಹೇಳ್ತೀರೋ ಅಂದರೆ ಇಲ್ಲ ಇಲ್ಲ, ವಿಶೇಷವೇ ವ್ಯಾಪ್ತನಾಗಿದ್ದ ದೇವರ ಮೂರು ರೂಪ ಎಷ್ಟು ವ್ಯಾಪ್ತನೋ ಆತನ ಯಾವೇ ಬೇರೆ ಇಡೀ ರೂಪ ಎಷ್ಟು ವ್ಯಾಪ್ತನೋ ಆತನ ಊರು ಅಷ್ಟೇ ವ್ಯಾಪ್ತ. ಹಾಗಿದ್ದರೆ ಆಕಾಶನೇ ವ್ಯಾಪ್ತ, ಏನು ವ್ಯತ್ಯಾಸ ಬಂತು ಅಂದರೆ ಪ್ರಕರ್ಷೇಣ ವಿತತ. ಆಕಾಶ ಜ್ಞಾನಾನಂದಗಳಿಲ್ಲ, ಜಡ ಪದಾರ್ಥ. ಪರಮಾತ್ಮ ಎಂಥವನು ಚೇತನಾಗಿ ವ್ಯಾಪ್ತನಾಗಿದ್ದ. ಅದಕ್ಕೆ ಸುವಿತತ ಪ್ರವಿತತ ಮನಸ ಅಸ್ಯ ಪ್ರತತ ಸುನಖರ ಸು ನಖರಾಹ. ಮತ್ತೆ ಹೇಳ್ತಾರೆ ಇಲ್ಲೋಯ್ತದ್ದು, ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರಾಹ. ಪರಮಾತ್ಮನ ಸರ್ವತ್ರ ವ್ಯಾಪ್ತವಾದಂಥ ಸುನಖರಗಳು, ಉತ್ತಮವಾದಂಥ ಸುನಖರ ಅಂತ ಯಾತಕ್ಕೆ ಕರೀತಾರೆ. ನಮ್ಮ ನಖಗಳು ಏನವು, ಬೆಳೆಯುತ್ತೆ ಕಟ್ ಮಾಡಬೇಕು, ಬೆಳೆಯುತ್ತೆ ಕಟ್ ಮಾಡಬೇಕು, ಆಮೇಲೆ ಮುಟ್ಟಿದ್ರೆ ಮೈಲಿಗೆ ಅದು. ಅರ್ಥ ಆಯ್ತಾ? ಈಗ ನಖ ಕಟ್ ಮಾಡಿಕೊಂಡ್ರೆ ಮೈಲಿಗೆ ಸ್ನಾನ ಮಾಡಬೇಕು. ನಮಗೆ ಸೌರಕ್ಕೆ ಹೋದ್ರೆ ಸ್ನಾನ ಮಾಡೋದಿಲ್ಲ ಅಂತ ಕಾಲ ಬಂದಿದೆ ಈಗ. ಗೊತ್ತಾಯ್ತಾ? ನಖರ ಉಗುರು ಕತ್ತರಿಸಿಕೊಂಡು ಸ್ನಾನ ಮಾಡಬೇಕು, ಆಮೇಲೆ ಉಗುರು ಮುಟ್ಟಿದ್ರೆ ಮತ್ತೆ ಸ್ನಾನ ಮಾಡಿ. ಯಾರು ಉಗುರು ಬಿದ್ದಿರುತ್ತೆ ಮುಟ್ಟಿದ್ರೆ ಸ್ನಾನ ಮಾಡಬೇಕು, ಕೇಶ ಬಿದ್ದಿರುತ್ತೆ ಮುಟ್ಟಿದ್ರೆ ಸ್ನಾನ ಮಾಡಬೇಕು. ಗೊತ್ತಾಯ್ತಾ? ಅಂಥದ್ದು ಪರಮಾತ್ಮರು ಸುನಖರ, ಜ್ಞಾನಾನಂದಮಯವಾದದ್ದು. ಆದ್ದರಿಂದಾಗೇನೆ ಅತ್ಯಂತ ಪವಿತ್ರ, ಅದಕ್ಕೆ ಛೇದನಾದಿಗಳಿಲ್ಲ, ಏನೇನೂ ಇಲ್ಲ. ಆ ನಖ ಒಂದು ಟಚ್ಚಾಗಿದ್ದಕ್ಕೆ ಬ್ರಹ್ಮಾಂಡ ಕಟಾ ಹೊಡೆದು ಗಂಗಾ ನದಿ ಸೃಷ್ಟಿಯಾಗಿ ಬಂತು. ತಾನೆ ನೀರು ನುಗ್ಗಿತು, ಅಭಿಷೇಕ ಮಾಡಿದ್ರೆ ಗಂಗಾ ನದಿಯಾಗಿ ಬಂತು. ಇದೆಲ್ಲ ಯೋಚನೆ ಮಾಡಿದ್ರೆ ದೇವರು ನಖದ ವೈಭವ ಎಷ್ಟು, ಅದೆಲ್ಲ ಚಿಂತನೆ ಮಾಡೋಕ್ಕೆ ಒಳ್ಳೆ ಅವಕಾಶ ಕೊಡ್ತಕ್ಕಂಥ ಪದ್ಯ ಇದು. ಪ್ರಕರ್ಷೇಣ ವಿಶೇಷಣ, ಪ್ರಕರ್ಷ ವಿಶೇಷ ಎರಡು ಕೂಡ ಏನವು, ಸ್ಟ್ರೆಸ್ ಕೂಡ ಅವ್ಯಯಗಳು. ಪ್ರ ಉತ್ಕರ್ಷ ಉತ್ಕೃಷ್ಟ ವಿ ವಿಶೇಷ ಉತ್ಕೃಷ್ಟವಾಗಿ ವಿಶೇಷವಾಗಿ ಅಂತ ಹೇಳಿದ್ರಿಂದ ಸಾಮಾನ್ಯ ವ್ಯಾಪ್ತಿಯಿಂದಾಗಿ ಜ್ಞಾನಾನಂದಮಯರಂದ್ರೆ ಪ್ರಕರ್ಷ ಗೊತ್ತಾಯ್ತಾ ಸರ್ವತ್ರ ಯಾವುದೇ ರೀತಿಯಲ್ಲೂ ಕೂಡ ನ್ಯೂನತೆ ಇಲ್ಲದೆ ವ್ಯಾಪ್ತ ಆಗಿದ್ರೆ ವಿಶೇಷ ಆದ್ದರಿಂದ ಎರಡು ಸ್ಟ್ರೆಸ್ ಮಾಡೋದಕ್ಕೆ ಒಂದನ್ನು ಮೋರ್ ಮಚ್ ಮೋರ್ ಮೋಸ್ಟ್ ಅಂತ ಹೇಳಿದಷ್ಟು ಕೂಡ ಏನಾಗುತ್ತಾಗ ವ್ಯಾಪ್ತಿ ಹೆಚ್ಚು ಸ್ಟ್ರೆಸ್ ಕೊಟ್ಟಾಗುತ್ತೆ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಲ್ಲಿ ವಿಷಯೋಕ್ತಿ ಇತ್ಯಾದಿಗಳಿಲ್ಲ ಅಂತ ಹೇಳೋದು ಒಂದಾದರೆ ಜ್ಞಾನಾನಂದಾದಗಳು ತುಂಬಿದೆ ಇನ್ನೊಂದು ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ನೈವೇಶಿತು ಸ್ಥೇ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರಹ ಅಪಾಸ್ತಂ ರಸೋಯೋ ಅಷ್ಟಮಃ ಹೇ ಲಕ್ಷ್ಮೀಕಾಂತ ಇಲ್ಲಿ ನಮ್ಮ ದೊಡ್ಡ ಗಲಾಟೆ ಇದೆ ನೋಡಿದ್ರ ಎರಡನೇ ಆಚಾರ್ಯರು ಬರೋದಿಲ್ಲ ಯಾಕೆ ಉಗುರು ಪ್ರಸ್ತಾಪ ಇಲ್ಲ ಅದರೊಳಗೆ ಅರ್ಥ ಆಯ್ತಾ ಇಲ್ಲ ಉಗುರಿನ ಪ್ರಸ್ತಾಪ ಇಲ್ಲ ಅದರಿಂದಾಗಿ ಒಂದೇ ಶ್ಲೋಕ ರಾಕಸ್ತುತಿ ನಮ್ಮಲ್ಲಿ ಮಾತೆತ್ತಿದ್ರೆ ಗಲಾಟೆ ಜಾಸ್ತಿ ಯಾವಾಗಲೂ ಕೂಡ ಅದಕ್ಕೆ ನಾವೇನು ಮಾಡಬೇಕೀಗ ಎರಡು ಸ್ತೋತ್ರಗಳು ನಮ್ಮ ಇಡೀ ಪರಂಪರೆ ಏನಂತ ತಿಳ್ಕೊಂಬಂದಿದೆ ನಕಸ್ತುತಿ ಎರಡೇ ಹೊರತು ಒಂದು ಹೇಳಿದ ಸ್ತೋತ್ರ ಎಲ್ಲೆಲ್ಲೂ ಸಿಗೋದಿಲ್ಲ ನಮಗೆ ಅರ್ಥ ಆಯ್ತಾ ಈಗ ಆದರೆ ಒಂದು ಕಡೆ ಏನೋ ಇಲ್ಲದೆ ಹೋದರೆ ಅವ್ರು ಯಾಕೆ ಬಿಟ್ಟರು ಅಂತ ಕೇಳಬೇಕು ಹೊರತು ನೀವು ಯಾಕೆ ಬರದ್ರಿ ಅಂತ ಕೇಳಬಾರ್ದು ಹೆಚ್ಚನ ಫಾಲೋ ಮಾಡಿದ್ದು ನಿಶ್ಚಿತ ಆಯಿತು ಒಬ್ಬರು ಬಿಟ್ಟಾಗ ಕಾರಣ ಏನು ಮಾಡಬೇಕು ಅದಕ್ಕೆ ಯಾತಕ್ಕೆ ಬಿಟ್ಟರು ಅಂತ ಕಾರಣ ಹುಡುಕಬೇಕೆ ಹೊರತು ಇವರು ಎರಡು ಯಾತಕ್ಕೆ ಬರೆದ್ರು ಅಂತ ಹೇಳೋ ಕಾರಣ ಇರೋದೇ ಎರಡು ಅಲ್ಲಿ ಅವ್ರು ಆರ್ಗ್ಯುಮೆಂಟ್ ಏನು ಯುಕ್ತಿಯಿಂದ ಹೇಳಬಾರ್ದು ಯಾವಾಗಲೂ ಕೂಡ ಫಸ್ಟ್ ಆಫ್ ಆಲ್ ಯುಕ್ತಿ ಉಪಯೋಗಿಸಬಾರ್ದು ಪ್ರಮಾಣ ಇದ್ದರೆ ಪ್ರಮಾಣ ಅಷ್ಟೇ ಇದೆ ಯುಕ್ತಿ ಬೇಕಾ ನಿಮಗೆ ಇನ್ನು ವಿರೋಧ ಬಂತಲ್ಲ ಯುಕ್ತಿಯಿಂದ ಅಂತ ಕೇಳಿದರೆ ಯುಕ್ತಿ ನಮ್ಮ ಕಡೆ ನಿಮ್ಮ ಕಡೆ ಇಲ್ಲ ಅದು ಲಕ್ಷ್ಮೀಕಾಂತ ಸ್ತೋತ್ರ ಮಾಡ್ತಾರಲ್ಲ ಉಗುರಿನ ಪ್ರಸ್ತಾಪ ಇಲ್ಲ ಅಂದರೆ ಉಗುರುಗಳನ್ನು ಹೇ ಲಕ್ಷ್ಮೀಕಾಂತ ಅಂದರೆ ಉಗುರುಗಳಿಗೆ ಲಕ್ಷ್ಮೀಕಾಂತ ಅಂತ ಹೇಳ್ತಾರೆ ಗೊತ್ತಾಯ್ತಾ ಪರಮಾತ್ಮನ ಅವಯವಳು ಏನು ವ್ಯತ್ಯಾಸ ಇಲ್ಲ ಅದರಿಂದ ಹಾಗೆ ಉಗುರೇನದು ಲಕ್ಷ್ಮೀಕಾಂತನೇ ಹೇ ಲಕ್ಷ್ಮೀಕಾಂತ ಉಗುರಿನ ಸ್ತೋತ್ರ ಮಾಡ್ತಾರೆ ದೇವರ ಅವಯ ನೇಹ ನಾನಾಸ್ತಿ ಕಿಚ್ಚರ ಅರ್ಥ ಅದನ್ನು ತಿಳಿಯುತ್ತ ಉಗುರುಗಳೇ ಲಕ್ಷ್ಮೀಕಾಂತ ಆತನ ಕೇಶ ಲಕ್ಷ್ಮೀಕಾಂತ ಕೃಷ್ಣ ಕೇಶ ರುಕ್ಮಿಣಿ ಸತ್ಯಭಾಮಪತಿ 16,000 ಪತಿ ಆತ ಗೊತ್ತಾಯ್ತಾ ಏನು ಕೇಶ ಒಂದು ಕೇಶಕ್ಕೆ ಲಕ್ಷ್ಮೀಪತಿತ್ವ ಇದ್ದಾಗ ಇದಕ್ಕೆ ಹಾಕಿರಬಾರದು ನಖಕ್ಕೆ ಅರ್ಥ ಆಯ್ತಾ ಈಗ ಕೇಶನೂ ಕತ್ತರಿಸೋದು ನಖನೂ ಕತ್ತರಿಸೋದು ದೇವರಿಗೆ ಎರಡೂ ಆಗಿಲ್ಲ ಅಂದಮೇಲೆ ಎರಡೂ ಕೂಡ ಲಕ್ಷ್ಮೀಕಾಂತ ಅತ್ತ ಉಗುರಿನಲ್ಲಿ ಮಹಾಲಕ್ಷ್ಮಿ ಇದ್ದಾರೆ ಅಂತ ಅರ್ಥ ಉಗುಲು ಲಕ್ಷ್ಮೀಪತಿ ಮುಂದೆ ದ್ವಾದಶೋತ್ರ ನಾಳೆ ನೋಡ್ತೇವೆ ಅದು ಲಕ್ಷ್ಮೀಪತಿ ಹಾಕಿ ಚಿಂತನೆ ಮಾಡ್ತಾರೆ ಅಂತ ಹೇಳಿ ಆ ಯುಕ್ತಿ ಕೊಡ್ಲಕ್ಕೆ ಹೋಗ್ಬಾರ್ದು ಸಮಂತತೋ ವಿಕಲಯನ್ ನೈವೇಶಿತು ಸ್ತೇ ಸಮಂ ಪಶ್ಯಾಮಿ ಹೇ ಲಕ್ಷ್ಮೀಕಾಂತ ಎಲ್ಲ ಕಡೆ ಎಷ್ಟು ಹುಡುಕಿದ್ರು ಕೂಡ ಸಮಂತತ ಅಂದ್ರೆ ಆಲ್ರೌಂಡ್ ಸಮಂತತ ಎಲ್ಲ ಅದು ಅವ್ಯಯ ವಿಕಲಯನ್ ವಿಶೇಷೇನ ಕಲಯನ್ ಅಂದರೆ ವಿಚಾರ ಮಾಡಿ ನೋಡಿದರೆ ತೇ ಸಮಂ ನಿನಗೆ ಸಮನಾದಂತಹ ಯಾರು ನೀನು ಈಶಿತು ತೇ ಸಮಂ ಸರ್ವ ಸಮರ್ಥನಾದ ನಿನಗೆ ಸಮನಾದಂತಹ ವಸ್ತುವನ್ನು ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ ನಾ ವಿಕಲಯ ಹುಡುಕಲೆ ಸಾಧ್ಯವೇ ನಾ ಪಶ್ಯಾಮಿ ಕಾಣಕ್ಕೆ ಸಾಧ್ಯ ಇಲ್ಲ ಉತ್ತಮ ವಸ್ತು ಸಂವಾದ ವಸ್ತು ಎಲ್ಲೂ ಸಿಗೋದಿಲ್ಲ ಉತ್ತಮ ವಸ್ತು ಎಲ್ಲೂ ಸಿಗುತ್ತೆ ಈಗ ಈಕ್ವಲ್ಲೇ ಸಿಗೋದಿಲ್ಲ ಅಂದರೆ ಬೆಟರ್ ಎಲ್ಲಿ ಸಿಗುತ್ತೆ ಸಿಗೋದೇ ಇಲ್ಲ ಹೇಗೆ ಅಂತ ಕೇಳಿದರೆ ಸಮ ವಸ್ತು ಸಿಗೋದಿಲ್ಲ ಉತ್ತಮ ವಸ್ತು ಇಲ್ಲವೇ ಇಲ್ಲ ಹೇಗೆ ಅಷ್ಟಮ ರಸ ಎಲ್ಲಿರುತ್ತೆ ಇರೋದು ಎಷ್ಟು ರಸಗಳು 6 ರಸ 7ನೇ ರಸ ಇದೆಯಾ 7ನೇ ರಸ ಯಾವುದು ಸಮ ಮತ್ತು 7ನೇ ರಸ 7ನೇ ರಸನೇ ಇಲ್ಲ ಸಮ ವಸ್ತುವೇ ಇಲ್ಲ ಉತ್ತಮ ವಸ್ತು ಎಲ್ಲಿರುತ್ತೆ ಈ ಮಧ್ಯೆ ಅದೆಂಥ ರಸ ಅದು 8ನೇ ರಸ ಇದ್ದಾಗೆ ಇರೋದು ಗೀತೆ 20ನೇ ಅಧ್ಯಾಯ ಅಂತ ಕೇಳಿದರೆ 19ನೇದೇ ಇಲ್ಲ 20ಲಿಂದ ಬರುತ್ತೆ ಅರ್ಥ ಆಯ್ತಾ ಒಂದು 8th floor ಇಲ್ಲ ಅಂದರು 6th floorೇ ಇಲ್ಲ 7th floor ಎಲ್ಲಿ ಇರುತ್ತೆ ಅವನಿಗೀಗ ಆ ತರಹ ಯಾವಾಗಲೂ ಕೂಡ ಪರಮಾತ್ಮನಿಗೆ ಸಮ ಇಲ್ಲ 7ನೇ ರಸ ಇಲ್ಲ ಉತ್ತಮ ಇಲ್ಲ 8ನೇ ರಸ ಇಲ್ಲ ಈ ರೀತಿ ಹೇಳಿದ ಒಂದು ಅರ್ಥ ಇನ್ನೊಂದು ಅರ್ಥವನ್ನು ಆಚಾರ್ಯ ಛಂದೋಗ್ಯದಲ್ಲಿ ತಾವೇ ಹೇಳ್ತಾರೆ ದೇವರನ್ನ ಏನಂತ ಕರೆದಿದ್ದಾರಲ್ಲಿ ಅಷ್ಟಮೋ ರಸ ಅಂತ ದೇವರಿಗೆ ಹೆಸರು ನೀನು ಅಷ್ಟಮಃ ರಸ ನೀನು ಹೈಯೆಸ್ಟ್ ನಿನ್ನ ಮೇಲೆ ಇರ್ತಾರೆ ಈಗ ಮತ್ತ ಪರತರಂ ನಾನ್ಯತ್ ಕಿಂಚಿತ್ ಸತ್ಯ ಧನಂಜಯ ಇದನ್ನು ಅರ್ಥ ಮಾಡಿಕೊಂಡ್ರೆ ಅಷ್ಟಮರಸ ಅಂಬೋದು ಕಾವ್ಯವಾಗಿ ಒಂದು ಕಡೆಗೆ ಶಾಸ್ತ್ರವಾಗಿ ಒಂದು ಕಡೆಗೆ ದೇವರೇ ಅಷ್ಟಮರಸ ಅಂತ ತಿಳ್ಕೊಂಡಾಗ ಅದು ಶಾಸ್ತ್ರ ಕಾವ್ಯವಾಗಿ ಹೇಳಿದಾಗ 7 ಇಲ್ಲ 8 ಅಲ್ಲಿಂದ ಬರುತ್ತೆ ಅಂತ ಕಾವ್ಯ ಎರಡು ರೀತಿಯಲ್ಲೂ ಕೂಡ ಅದಕ್ಕೆ ಮಹತ್ವ ಬಂತು ಲಕ್ಷ್ಮೀಕಾಂತ ಸಮಂತತ್ವ ಇನ್ನೂ ಸ್ವಾರಸ್ಯ ಅಂದರೆ ಉಗುರು ಪರಮಾತ್ಮನ ಉಗುರುಗಳಿಗೆ ಸಮಾನಾದ್ದೆ ಎಲ್ಲೂ ಸಿಗೋದಿಲ್ಲ ಉಳಿದೆಲ್ಲಿ ಸಿಗುತ್ತೆ ನರಮಾಪಿ ನಖಧೂರಾಜದ ಅನಂತ ಸದ್ಗುಣ ಅಂತ ಹೇಳಿದ ಮಧುವೆಯದೊಳಗೆ ಪರಮಾತ್ಮನ ಒಟ್ಟು ಗುಣಗಳನ್ನಲ್ಲ ಆತನ ಒಂದು ಅವಯವಗಳ ಗುಣಗಳನ್ನಲ್ಲ ಆತನ ಬೆರಡಗಳ ಗುಣಗಳನ್ನಲ್ಲ ಕಾಲುಬೆರಡ ಗುಣಗಳನ್ನೂ ಅಲ್ಲ ಗೊತ್ತಾಯ್ತಾ ಆತನ ಉಗುರು ಒಂದು ಬೆರಳಿನ ಉಗುರಿನ ಒಳಗಿನ ಉಗುರಲ್ಲ ಉಗುರಿನ ಒಳಗಿನ ಧೂಳಿಯ ಕಣಗಳನ್ನು ಮಹಾಲಕ್ಷ್ಮಿ ನಡೆಸಲಿಕ್ಕಾಗೋದಿಲ್ಲ ಅಂತ ಹೇಳಿದ ಮೇಲೆ ನಖ ನಖಕ್ಕೆ ಸಮನಾದವರು ಇಲ್ಲ ನಖಕ್ಕೆ ಉತ್ತಮರಾದರೂ ಇಲ್ಲ ಅಂದಮೇಲೆ ಕೈಮುತ್ತ ಸಿದ್ಧ ಬೇರೆ ಉತ್ತಮತ್ವ ಬೇರೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ದೇವರಿಗೆ ಈ ರೀತಿ ತಿಳ್ಕೊಂಡಾಗ ದೇವರು ಎಷ್ಟು ಮೇಲಿದ್ದಾನೆ ಅಂತ ಗೊತ್ತಾಗಬೇಕು ಕೆಲವರು ಇರ್ತಾರೆ ಜಗಳ ಆಡ್ಬಿಡ್ತಾರೆ ಸುಪೀರಿಯರ್ ಆಫೀಸ್ ಹತ್ರ ಒಂದು ಪ್ರಮೋಷನ್ ತೊಗೊಂಡು ಜಾಸ್ತಿ ಹೋಗಿದ್ದರೆ ಎಷ್ಟು ಹಾರಾಡ್ತಾರೆ ಅಂತಿರ್ತಾರೆ ನನ್ನ ಜೊತೆಗಿದ್ದವನು ಏನೋ ಪ್ರಮೋಷನ್ ಬಂದದ್ದು ಮೇಲೆ ಹೋಗಿದ್ದಾನೆ ನನ್ನ ಹೇಗೆ ಮಾತಾಡಿಸ್ತಾನೆ ನಮ್ಮ ಮೇಲೆ ಹೋಗಿದ್ದು ಸಿಟ್ಟು ನಮಗೆ ಯಾತಕ್ಕೆ ಏನು ಭಾರಿ ಮೇಲೇನಿಲ್ಲ ಸ್ವಲ್ಪ ಮೇಲಿದ್ದಾನೆ ಅಷ್ಟೇ ದೇವರು ಹೇಗಿದ್ದಾನೆ ಅಷ್ಟು ಮೇಲಿದ್ದಾನೆ ಅಂತ ಹೇಳಿದ ಮೇಲೆ ಸ್ವಲ್ಪ ಮೇಲಿದ್ದವನ ಜೊತೆಗೆ ಐಕ್ಯ ಹೇಳಿದ್ರೆ ಸಸ್ಪೆಂಡ್ ಆಗ್ತಾನೆ ಅವನು ಸ್ವಲ್ಪ ಮೇಲಿದ್ದವ್ರ ಜೊತೆ ಐಕ್ಯ ಹೇಳಿದರೆ ಅರ್ಥ ಆಯ್ತಾ ಅಷ್ಟು ಬೇರೆಯವ್ರ ಜೊತೆ ಹೇಳಿದ್ರೆ ಏನಾಗಬೇಕೀಗ ಅದು ಏನು ಯಾವುದು ಖಂಡನೆ ಇದು ಮತ್ತೆ ಅದ್ವೈತದ ಖಂಡನೆ ಆಯ್ತದೆ. ಇಂಥ ದೇವರ ಸಭ ಯಾರಾಗ್ತಾರೆ? ಸೊ ವಿಶಿಷ್ಟಾದ್ವೈತದ ಖಂಡನೆ. ಆನಂದ ಸ್ವಾಮ್ಯ ಬರುತ್ತೆ ಅಂತ ಯಾಕೆ ಸ್ವಾಮ್ಯ ಬರುತ್ತೆ? ಆನಂದ ಸ್ವಾಮ್ಯ ಉಗುರಿನ ಸ್ವಾಮ್ಯನೇ ಬರೋದಿಲ್ಲ, ಗೊತ್ತಾಯ್ತು. ಆನಂದ ಸ್ವಾಮಿ ಏನು ಬರುತ್ತೆ? ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋದಷ್ಟು ಕೂಡ ಎಲ್ಲ ಮತಗಳು ವಿಮರ್ಶೆ ಆಗುತ್ತೆ. ಅದರಲ್ಲಿ ಲಕ್ಷ್ಮೀಕಾಂತ ಅಂತ ಹೇಳಿದರು. ಲಕ್ಷ್ಮೀದೇವಿ ಯಾರು? ಅಕ್ಷರ ಪುರುಷಳು, ಅಕ್ಷರ ಪುರುಷ ಕಾಂತ. ಆಮೇಲೆ ಬ್ರಹ್ಮೇಶ ಚಕ್ರೋತ್ಕರ ಅವರೆಲ್ಲ ಏನವರು? ಕ್ಷರ ಪುರುಷರು. ಅದರಲ್ಲಿ ಪರಮಾತ್ಮ ಏನು ಏನು ಸ್ತೋತ್ರ ಮಾಡ್ತಿದ್ದಾರೆ ಇಲ್ಲಿ? ಪುರುಷೋತ್ತಮ ಯೋಗ ಹೇಳ್ತಾ ಇದ್ದಾರೆ. ಭಗವದ್ಗೀತೆ 15ನೇ ಅಧ್ಯಾಯ ಸಾರಾಂಶ ಬಂದಾಗ ಇನ್ ಶಾರ್ಟ್ ಭಗವದ್ಗೀತೆ 15ನೇ ಅಧ್ಯಾಯ ಪಾರಾಯಣ ಮಾಡಬೇಕು ಅಂದರೆ ಇದನ್ನು ಹೇಳಿದ್ರೆ ಆಯ್ತು. ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ಐವೇಷಿತು ಸ್ತೇ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತಃ ಅಹಂ ಪಶ್ಯ. ನಾನು ಕಾಣೋದಿಲ್ಲ ಅಂತ ಹೇಳ್ಬೇಕಾದ್ರೆ ಆಚಾರ್ಯ ಯಾರೀಗ? ನಾನು ಕಾಣ ಜೀವೋತ್ತಮರು ಅವರಿಗೆ ಕಾಣೋದಿಲ್ಲ, ಹುಡುಗರು ಏನು ಕಾಣ್ತಾರೆ? ಏ ಬಿಡಿ, ನಿಮಗೆ ಕಾಣೋದಿಲ್ಲ, ನೀವು ಕಣ್ಣು ಅಷ್ಟರಲ್ಲೇ ಇದೆ ಅಂತ ಹೇಳ್ಬೋದಲ್ಲ. ಅದು ಆಚಾರ್ಯ ಎಂಥವ್ರು ಗೊತ್ತಾ? ಇಡೀ ಶಾಸ ನಿಯಾಮಕರು, ಇಡೀ ಜಗತ್ತಿನ ಜೀವೋತ್ತಮರವರು. ಅವರು ಎಕ್ಸ್ಪರ್ಟ್ ಕಮಿಟಿಗೆ ಇನ್ಮೈ ಒಪಿನಿಯನ್ ಅಂದರೆ ಅರ್ಥ ಇದೆ. ಯಾರ ಇನ್ಮನ್ ಒಪಿನಿಯನ್ ಯಾರು ಕೇಳ್ತಾರೆ ಅದನ್ನು? ಮತ್ತು ಆಚಾರ್ಯ ದೊಡ್ಡ ಆಚಾರ್ಯರು, ತ್ರೈಲೋಕ್ಯಾಚಾರ್ಯರು, ಅವ್ರು ಹೇಳ್ತಾರೆ, ಎಲ್ಲೂ ಸಿಗೋದಿಲ್ಲ. ಸ್ವಸ್ಯಾಮ್ಯುತ್ತಮ ವಸ್ತು ದೂರತರತಃ ದೂರತರ ದೂರತರತಃ ಅಪಾಸ್ತಂ ರಸಃ ಯಹ ಅಷ್ಟಮಃ. ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ, ಅಷ್ಟು ದೂರ ಇದೆ. ಉಳಿದವರೆಲ್ಲ ಕೂಡ ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ್ ಖತ್ಯೋತೋಪಮ ವಿಷ್ಣುಲಿಂಗ ಪಚಿತಾ ಬ್ರಹ್ಮ ಈಶ ಚಕ್ರ ಉತ್ಕರಾಹ. ಉತ್ಕರ ಅಂದರೆ ಗುಂಪು. ಬ್ರಹ್ಮ ಈಶ ಚಕ್ರ ಉತ್ಕರಾಹ, ಬ್ರಹ್ಮರಗಳ ಗುಂಪುಗಳು, ರುದ್ರರ ಗುಂಪುಗಳು, ಇಂದ್ರರ ಗುಂಪುಗಳು, ಎಲ್ಲವೂ ಕೂಡ ಒಬ್ಬ ಬ್ರಹ್ಮದೇವರಲ್ಲ, ಎಲ್ಲ ದೇವತೆಗಳ ಒಟ್ಟು ಗುಂಪು. ಪರಮಾತ್ಮರಿಂದ ಏನಾಗ್ತಾರೆ ಗೊತ್ತಾ? ಭಸಿತಾಹ, ಬೂದಿಯಾಗಿಬಿಡ್ತಾರೆ ಅಂತ ಹೇಳ್ತಾರೆ. ಪರಮಾತ್ಮ ನರಸಿಂಹದೇವರು ಏನು ಮಾಡ್ತಾರೆ ಕೊನೆಗೆ? ಲಯ ಮಾಡಿಬಿಡ್ತಾರೆ, ಗೊತ್ತಾಯ್ತಾ? ನರಸಿಂಹ ರೂಪನೂ ಹೌದು, ಸಂಕರ್ಷಣ ರೂಪನೂ ಹೌದು. ಪರಮಾತ್ಮ ಎಲ್ಲ ರೂಪಗಳು ಕೂಡ ಏನು ಮಾಡುತ್ತೆ? ಎಲ್ಲ ಕೆಲಸ ಮಾಡುತ್ತೆ. ಪರಮಾತ್ಮನ ಲಯ ಹೊಂದೋರು ಅವರು ಈಕ್ವಲ್ ಆಗ್ತಾರ ಪರಮಾತ್ಮನ ಮುಂದೆ? ಅದೇನು ಭಾರಿ ಕಷ್ಟಪಟ್ಟು ಲಯ ಮಾಡೋದಿಲ್ಲ ಪರಮಾತ್ಮ. ಯತ್ ರೋಷ ಉತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತ ಉತ್ಥಿತ ಅಗ್ನಿ ಸ್ಫುರತ್ ಖದ್ಯೋತ ಉಪಮ ವಿಷ್ಣುಲಿಂಗ ಭಜಿತ. ದೊಡ್ಡ ಸಮಾಸ. ಯತ್ ಯಾರ ರೋಷ ಉತ್ಕರ, ರೋಷದಿಂದ ಉತ್ಕರ ತುಂಬಿದಂತಹ ದಕ್ಷ ನೇತ್ರ. ದಕ್ಷ ನೇತ್ರ ಅವ್ರದ್ದು ಎರಡರ್ಥ, ಬಲಗಣ್ಣು ಅಂತ ಒಂದರ್ಥ, ಸಫಿ ಎಫಿಷಿಯೆಂಟ್ ಆದ ಕಪ್ಪಟು ಅಂತ ಹೇಳಿದ ದಕ್ಷ. ಬರೀ ದಕ್ಷರಿದ್ದಾರೆ ಕಾರ್ಯದಲ್ಲಿ ಅಂತ ಹೇಳೋದಿಲ್ಲ. ದಕ್ಷ ನೇತ್ರ, ನಿಪುಣವಾದಂತಹ ಕಣ್ಣೇನಿದೆ ಅದರ ಕುಟಿಲ ಪ್ರಾಂತೋತ್ಥಿತ. ಇಡೀ ದೇವರಲ್ಲ, ಕೈಯಲ್ಲ, ಆಯುಧ ಅಲ್ಲ, ಬರೀ ಕಣ್ಣು, ಇಡೀ ಕಣ್ಣಲ್ಲ, ಕುಟಿಲ ಸ್ವಲ್ಪ ಸಟ್ಟ ನೋಡಿದ್ರೆ ಸಾಕು ದೇವರು. ಅದರಿಂದ ಉತ್ಥಿತ ಹೊರಬರತಕ್ಕಂತಹ ಅಗ್ನಿ, ಅಗ್ನಿಯಿಂದ ಸ್ಫುರತ್ ಖದ್ಯೋತ್ತಮ ವಿಷ್ಣುಲಿಂಗ ಭಜಿತಾಹ. ಅಗ್ನಿಯಿಂದ ಇಡೀ ಅಗ್ನಿ ಹೊರಬರೋದಿಲ್ಲ, ಕೆಲವು ಕಿಡಿ ಬರುತ್ತಂತೆ ಅಷ್ಟೇ ಹೊರಗೆ. ಎಂಥ ಕಿಡಿಗಳು? ಸ್ಫುರತ್ ಹೊಡಿತಕ್ಕಂತಹ ಖದ್ಯೋತ ಉಪಮ. ಖದ್ಯೋತ ಅಂದರೆ ಸೂರ್ಯ, ಸೂರ್ಯನಂತಹ ವಿಷ್ಣುಲಿಂಗ ಕಿಡಿಗಳಿಂದ ಭಜಿತಾಹ ಬ್ರಹ್ಮೇಶ ರತ್ಕೋತ್ಕರಾಹ ಭಜಿತಾಹ ಬೂದಿಯಾಗಿಬಿಡ್ತಾರೋ ಅಂತ ಪರಮಾತ್ಮನಾದ ನಿನ್ನ ಮುಂದೆ ಎಲ್ಲ ಏನಾಗ್ತಾರೆ? ಅದಕ್ಕೆ ಇನ್ನೊಂದರ್ಥ, ಇನ್ನೊಂದರ್ಥ ಇರಲಿ, ಖದ್ಯೋತ ಉಪಮ. ಅವರೆಲ್ಲ ಏನಾಗ್ತಾರೆ ಗೊತ್ತಾ? ದೇವರ ಮುಂದೆ ಮಿಡುಕು ಹುಳದಾಗ್ತಾರೆ. ಖದ್ಯೋತ ಅಂದರೆ ಮಿಣುಕು ಹುಳ. ಇಲ್ಲಿ ಸೂರ್ಯ, ಎಲ್ಲಿಗೆ ಮೇಲೆ ಮಿಣುಕು ಹುಳ ಅಂದರೆ ಉಳಿದವರಿಗೆ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಅಷ್ಟು ಮೇಲೆ ದೇವರಿದ್ದಾನೆ ಅಂತ ಹೇಳ್ತಾ ಆಚಾರ್ಯರು ವಾಯುಸ್ತುತಿಗೆ ರಕ್ಷಾ ಕವಚವನ್ನು ಕೊಟ್ಟು, ನಿಮ್ಮ ಪರಮಾತ್ಮನ ನಮ್ಮ ಮಹಿಮೆಯನ್ನು ವರ್ಣನೆ ಮಾಡಿದ್ದೀರಿ, ಆ ಮಹಿಮೆ ದೇವರ ಮಹಿಮೆ ಮುಂದೆ ಒಂದು ಉಗುರಿಗೂ ಸಾಟಿಯಾಗೋದಿಲ್ಲ ಅಂತ ತಿಳಿಸ್ತಾ ಹರಿಸರ್ವೋತ್ತಮತ್ವ ಚಿಂತನೆ ಮಾಡ್ತಾನೆ. ವಾಯುಸ್ತುತಿ ಜೀವೋತ್ತಮರ ಸ್ತೋತ್ರ, ನಖಸ್ತುತಿ ಸರ್ವೋತ್ತಮರ ಸ್ತೋತ್ರ, ಎರಡು ಹೇಳಿದ ಏನಾಯ್ತೀಗ? ಇಬ್ಬರ ಸ್ತೋತ್ರ ಒಟ್ಟಿಗೆ ಆಯ್ತಾ. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಕೂಡ ವಾಯುಸ್ತುತಿಯನ್ನು ಹೇಳಲೇಬೇಕು ಅನ್ನೋದು ಮುಖ್ಯವಾಗಿರ್ತಕ್ಕಂಥ ಅಭಿಪ್ರಾಯ. ಶ್ರೀಮದ್ ಆಚಾರ್ಯರ ಪ್ರತಿಯೊಂದು ಕೃತಿಯು ಎರಡೇ ಶ್ಲೋಕ ಬರೆದರೂ ಕೂಡ ಎಷ್ಟು ಅದ್ಭುತವಾದ ತಮ್ಮ ಸಾಮರ್ಥ್ಯವನ್ನು ತೋರಿಸ್ತಾ ದೇವರು ವರ್ಣನೆ ಮಾಡಿದ್ದಾರೆ ಎಂಬುದನ್ನು ತಿಳಿಸಬೇಕು. ದೇವರು ಎಂಥವನು ಅಂತ ಹೇಳಿದ್ರು ವೈಶಿಷ್ಟ್ಯ, ಹಾಗೆ ಹೇಳಿದ್ದು ಆಚಾರ್ಯರ ವೈಶಿಷ್ಟ್ಯ, ಗೊತ್ತಾಯ್ತಾ? ಆ ರೀತಿಯ ಚಿಕ್ಕದಾಗಿ ಪೂರ್ವ ರೀತಿಯಲ್ಲಿ ಹೇಳಿದರು. ಏನು ಖದ್ಯೋತ ಅಂದರೆ ಎರಡು ಹೌದು, ಖದ್ಯೋತ ಖೇ ದ್ಯೋತತೆ ಇತಿ ಖದ್ಯೋತ, ಆಕಾಶದಲ್ಲಿ ಹೊಡೆಯೋದ್ರಿಂದ ಜುಮಣಿ, ಜುಮಣಿ ಅಂದರೆ ಖದ್ಯೋತ ಅಂದರೆ ಒಂದು ಸೂರ್ಯ. ಇಲ್ಲಿ ಖದ್ಯೋತ ಅಂದರೆ ಏನು? ಮಿಣುಕು ಹುಳ. ಬ್ರಹ್ಮಾದಿಗಳು ಮಿಣುಕು ಹುಳ ಹಾಕ್ತಾರೆ ಅಂತ ಒಂದರ್ಥ, ಆ ಥರ ಕಿಡಿಗಳೇ ಸೂರ್ಯನಂತಿವೆ ಅಂತ ಈ ಕಡೆ ಅರ್ಥ. ಖದ್ಯೋತ ಸೂರ್ಯ ಅಂತ ಮಾಡಿದಾಗ ಕಿಡಿಗಿಡಿ ತಗೋಬೇಕು, ಮಿಣುಕು ಹುಳ ಮಾಡಿದಾಗ ಈ ಕಡೆ ತಗೋಬೇಕು ಅಷ್ಟೇನೆ. ಎಲ್ಲಿಗೆ ರೋಷ ಅಂದೇನು? ಪರಮಾತ್ಮ ರೋಷ ಎಂಥದ್ದು? ಎಲ್ಲ ಜ್ಞಾನಾತ್ಮಕ, ಜ್ಞಾನಾನಂದಾತ್ಮಕವಾದದ್ದು, ಗೊತ್ತಾಯ್ತಿಲ್ಲ? ಉದಾಹರಣೆಗೆ ಸಿಂಹ ಇದೆ, ಮರಿಗಳಿಗೆ ಯಾಕೆ ಕಾಣುತ್ತದ್ದು? ಅದೇ ಮುಖನೇ, ಭಯ ಮರಿಳ ಕಾಣುತ್ತೆ. ಮುಖ ಚೇಂಜ್ ಮಾಡ್ಕೊಳ್ಳೋದಿಲ್ಲ ಸಿಂಹ, ಇನ್ನೊಬ್ರಿಗೆ ಬಂದ ನೋಡಿದ್ರೆ ಓಡೋಗ್ಬಿಡ್ತಾರೆ, ಸಿಟ್ಟು ಮಾಡ್ಕೋಬೇಕಲ್ಲ ಸಿಂಹ. ನಮಗೆ ಸಿಂಹ ಅಂದರೆ ಸಿಟ್ಟು ಅಂತಾನೆ ಅರ್ಥ ಆಗಿಬಿಡುತ್ತೆ. ಪರಮಾತ್ಮ ನರಸಿಂಹರು ಯಾಕೆ ವರ್ಣನೆ ಮಾಡಿ ಲಯಕಾರಕ ಏನು ಇಮೇಜಿನ್ ಮಾಡ್ತೀವಿ ಸಾಮಾನ್ಯವಾಗಿ? ಸುಟ್ಟು ಬಿಡ್ಬೇಕಾದ್ರೆ ಕೋಪ ಬಂದಿದೆ ಅಂತ ಅರ್ಥ. ಆತನ ಕೋಪನ ಇಮೇಜಿನ್ ಮಾಡ್ಕೋಬೇಕು. ದೇವರಿಗೆ ಏನಿಲ್ಲ, ಉಳಿದ ಕಾಮಕ್ರೋಧಗಳು ದೇವರಿಗೆ ಯಾವ ಭಕ್ತರಿಗೆ ಕಾಮಕ್ರೋಧ ದೋಷ ಇರೋದು ದೇವರಿಗೆ ಇರುತ್ತಾ ಅಂದರೆ ಸಂಹಾರ ಮಾಡಬೇಕಾದ್ರೆ ರೋಷವನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ ಹೀಗಿರುತ್ತೆ ಅಂತ ಅರ್ಥ ಇರ್ತ ಹೊರತು ದೇವರು ಏನಾಗಿರ್ತಾನೆ ಯಾವ ಕಾಲಕ್ಕೂ ಶಶ್ವದ ಏಕಪ್ರಕಾರ ಅಷ್ಟೇ. ಅದಕ್ಕೆ ಜ್ಞಾನಮಯಂ ತಪ ಅಂತ ಹೇಳಬೇಕಾದ್ರೆ ಪರಮಾತ್ಮನ ಕ್ರೋಧವೂ ಕೂಡ ಜ್ಞಾನಮಯ ಆನಂದಮಯ ನಮ್ಮ ಕ್ರೋಧ ಅಂತ ತಿಳಿಬಾರದು. ವಿಲಕ್ಷಣ ಎಲ್ಲದರಲ್ಲೂ ದೇವರು ವಿಲಕ್ಷಣನೇ. ನಮಾಮಿ ಅಷ್ಟೆ. ಅಲ್ಲಿಗೆ ನರಸಿಂಹನಾಯಕ ಸ್ತೋತ್ರ ಮುಗಿದಿದೆ. ಈ ಉಳಿದು ದ್ವಾದಶ ಸ್ತೋತ್ರ ನಾಳೆ ನೋಡೋಣಂತೆ. ಧ್ವಾಂತ ಅಂದ್ರೆ ಕತ್ತಲೆ, ಧ್ವಾಂತ ಅಂದ್ರೆ ಕತ್ತಲೆ. ಸ್ವಾಂತಧ್ವಾಂತ ನಿಕೃಂತನೇ ಅಂತ ವರ್ಣನೆ ಮಾಡ್ತಾ ಟೀಕಾರಾಯರು. ಸ್ವಾಂತಧ್ವಾಂತ ಮನಸ್ಸಿನ ಕತ್ತಲೆ ಕಡಿತಕ್ಕಂತಹ ಬಂತಲ್ಲ ಅರಸದ ಶ್ರೀಮದ್ ಆನಂದ ತೀರ್ಥೇಂದ್ರನೋ ಹೃದಂಬರೆ ಯದ್ವಚ ಚಂದ್ರಿಕಾ ಸ್ವಾಂತ ಸಂತಾಪಂ ನಿಕೃತಿ. ಸ್ವಾಂತ ಸಂತಾಪ, ಧ್ವಾಂತ ಸ್ವಾಂತ. ಸ್ವಾಂತ ಅಂದ್ರೆ ಮನಸ್ಸು, ಧ್ವಾಂತ ಅಂದ್ರೆ ಕತ್ತಲೆ, ಮನಸ್ಸಿನ ಕತ್ತಲೆ. ಇಲ್ಲಿ ಮುಂದೆ ಯಮಕ ಭಾರತ, ಅದು ಕೊನೆಯದಾಗಿ ಇದರಲ್ಲಿಲ್ಲ. ಯಮಕ ಭಾರತ ಇಲ್ಲಿದೆ, ಅದರ ಕೊಡಿ. ಯಮಕ ಭಾರತ ಆಚಾರ್ಯರ ಮತ್ತೊಂದು ಕೃತಿ. ಇದು ವೈಶಿಷ್ಟ್ಯ ಏನು ಅಂತ ಕೇಳಿದರೆ, ಶ್ರೀಮದ್ ಆಚಾರ್ಯರು ಒಂದು ಸಲ ಒಂದು ಸಭೆಯಲ್ಲಿ ಕೂತಿದ್ದಾರೆ. ಎಲ್ಲ ಜನ ಯಥಾ ಪ್ರಕಾರ ಆಚಾರ್ಯರು ಬಂದರು ಅಂತ ಹೇಳಿದರೆ ದೊಡ್ಡ ಜಗತ್ತೇ ಸೇರ್ತಾ ಇತ್ತು. ಅವರು ಒಂದು ಆಕೃತಿ ಒಂದು ಕೃತಿ, ಅವರು ನೋಡಿದ್ರೆ ದ್ವಾತ್ರಿಂಶ ಲಕ್ಷಣೋಪೇತರು. ಅದರಿಂದಾಗಿಯೇ ಜನರು ಆಶ್ಚರ್ಯದಿಂದ ನೋಡ್ತಾ ಇದ್ದರು, ಆಶ್ಚರ್ಯರತ್ತರಾಗಿದ್ದರು. ಇನ್ನು ಮಧ್ವೋಭೂ ತ್ರಿಭುವನ ರತ್ನರಾಜ ಅಂತ ಹೇಳ್ತಾರೆ. ತ್ರಿಭುವನ ರತ್ನರಾಜ ಅಂತ ವರ್ಣನೆ ಮಾಡಬೇಕಾದ್ರೆ ರತ್ನಗಳನ್ನು ಕಂಡ್ರೆ ಆಶ್ಚರ್ಯಪಟ್ಟರೆ ಮೂರು ಲೋಕಗಳಲ್ಲೂ ಅತ್ಯಂತ ಆಶ್ಚರ್ಯಕರ ರತ್ನರು ಶ್ರೀಮದ್ ಆಚಾರ್ಯರು. ಇನ್ನು ಅವರು ಮಾತೋ ಸಾಕ್ಷಾತ್ ಭಾರತೀಪತಿ. ಆದ್ದರಿಂದಾಗಿ ಜನ ಸೇರಿದ್ರು, ಎಲ್ಲ ಸೋತುಬಿಟ್ರು. ಮತ್ತೊಮ್ಮೆ ಕೇಳಿಕೊಂಡು ಏನಂತ, ಭಗವನ್ ಚಿತ್ರಕವಿತಾಂ ದರ್ಶಯನ್ ಕಿಲ ಲೌಕಿಕೀ ಗೋಪ್ಯಂ ಭಾರತ ಸಂಕ್ಷೇಪಂ ಅಕೃತಾಹ ವಿಶ್ವವಿಸ್ಮಯಂ. ನೀವು ಎಲ್ಲ ವಿದ್ಯದಲ್ಲೂ ಪಾರಂಗತರು ಅಂತ ಗೊತ್ತಾಗಿ ಹೋಯಿತು. ಕೊನೆಗೆ ಒಂದು ಕುತೂಹಲ ಅಷ್ಟೇ ಬರುತ್ತೆ ಅಂತ ಡೌಟ್ ಇಲ್ಲ ನಮಗೆ, ಒಂದು ಕುತೂಹಲ. ಈ ಒಂದು ಲೌಕಿಕ ಕಾವ್ಯ ಬರೀಬೇಕು, ಚಿತ್ರಕಾವ್ಯವನ್ನು ಬರೀಬೇಕು ಅಂತ ಕೇಳ್ಕೊಂಡ್ರಂತೆ. ತಕ್ಷಣ ಏನು, ಸಾಮಾನ್ಯ ಶಾಸ್ತ್ರ ಓದ್ದವರಿಗೆ ಕಾವ್ಯ ಪ್ರಜ್ಞೆನೇ ಇರೋದಿಲ್ಲ, ಎಷ್ಟು ಸಲ ಜಡ ಅಂತ ಕರೀತಾರೆ. ಒಂಥರ ಸೈಂಟಿಸ್ಟ್ಗಳಿಗೆ ಪೊಯೆಟ್ರಿ ಅಪ್ರಿಷಿಯೇಟ್ ಮಾಡೋಕೆ ಬರಲ್ಲ ಅವರಿಗೆ. ಪ್ರತಿಯೊಂದ್ರಲ್ಲಿ ಏನು ಮಾಡ್ತಾ ಕೊಡ್ತಾರೋ ಅವರು, ರಿಸರ್ಚ್ ಮಾಡ್ತಾ ಸರಿ ಆ ಕಡೆ ಓಡ್ಬಿಡುತ್ತೆ, ಈ ಕಡೆ ಬರೋದೇ ಇಲ್ಲ. ಕವಿಗಳಿಗೆ ಅದು ಅರ್ಥನೇ ಆಗಲ್ಲ. ಸೈನ್ಸ್ ಅಂದರೆ ಅವ್ರಿಗೆ ಹೇಳೋಕ್ಕೆ ಬರೋದಿಲ್ಲ, ಅವ್ರಿಗೆ ಎರಡು ಆಪೋಸಿಟ್ ಇದ್ದ ಹಾಗೆ. ಆಚಾರ್ಯ ಅಂತ ಅವರು ಪರಿಪೂರ್ಣರು. ಆದ್ರಿಂದ ಏನು ಮಾಡ್ತಾರೆ, ಕಾವ್ಯನೂ ಸರಿ ಇದಕ್ಕೂ ಸರಿನೇ. ಆ ಕ್ಷಣಕ್ಕೆ ಬರೋದಾಗ ಅದನ್ನು ಆಶಿಕವ್ಯತೆಯನ್ನು ನಾವು ನೋಡಬೇಕೀಗ. ತಾವು ಕಾವ್ಯ ಹೇಳಿ ಅಂತ ಕೇಳಿದ್ರೆ ಆಚಾರ್ಯನ ಕಾವ್ಯ ಅಂದರೆ ಆಶಿಕವ್ಯತೆ ಅವರು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆಮೇಲೆ ಹೇಳಿದ್ರು ಸಾಕಾಗಿತ್ತು. ತಕ್ಷಣ ಆಚಾರ್ಯ ಏನು ಮಾಡಿದರು, ಹೇಳಕ್ಕೆ ಶುರು ಮಾಡಿಬಿಟ್ರು. ಆ ಕ್ಷಣ ಜಾಯೇತಂ ಪರಮಾನಂದಂ ಯನ್ಮಾತಾ ಪತಿ ಮಯ ಪರಮಾನಂದಂ ಉಚ್ಚಿತ ಪರಮಾನಂದಂ ಪತ್ಯಾದ್ಯಾಶ್ರಮೈಹಿ ಸದೈವ ಪರಮಾನಂದಂ ಅಂತ ಹೇಳ್ತಾ 81 ಶ್ಲೋಕ ಹೇಳಿದ್ರು ಆಚಾರ್ಯ. 81 ಶ್ಲೋಕ ನಾನ್ ಸ್ಟಾಪ್ ಹೇಳ್ತಾನೆ ಇದ್ದ. ಆದರೆ ಆಚಾರ್ಯ ಯಾವ ಕಾವ್ಯ ಅಂದ್ರೂ ಶಾಸ್ತ್ರನೇ ಆಗಬೇಕು ಅವರಿಗೆ, ಅರ್ಥ ಆಯ್ತಾ? ಯಾವ ಕಾವ್ಯ ಅಂದ್ರೂ ಶಾಸ್ತ್ರನೇ. ಅದಕ್ಕೇನು ಮಾಡಿಬಿಟ್ರು, ಭಾರತದ ಕಥೆಯನ್ನು ಹೇಳ್ತಾ ಇದ್ದ. ಮಹಾಭಾರತ ಯಾಕೆ ಸಾರ್ವಾಧಿಕಾರಿ ಕಾವ್ಯ, ಎಲ್ಲರೂ ಕೂತಿದ್ದಾರೆ ಈಗ. ವೇದದ ಕಥೆ ಹೇಳಿದ್ರೆ ಎಲ್ಲರೂ ಕೇಳಬಾರದು, ಗೊತ್ತಾಯ್ತಾ? ಅಧಿಕಾರಿ ಎಲ್ಲದಕ್ಕೆ ಅಧಿಕಾರಿಗಳ್ಯಾರೀಗ? ಮಹಾಭಾರತ ಎಲ್ಲರೂ ಕೇಳಬಹುದು. ಸ್ತ್ರೀ ಶೂದ್ರ ಬ್ರಹ್ಮಬಂಧುವಾಂ ಶ್ರೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಕೃತಂ. ಎಲ್ಲರೂ ಭಾರತ ಕೇಳಬೇಕಲ್ಲ, ಕೇಳಲೇಬೇಕು. ಅದಕ್ಕೆ ಅದನ್ನು ಹೇಳಿದರು. ಇನ್ನೊಂದು ಕಾರಣ ಹೇಳೋದಕ್ಕೆ ಏನಂದರೆ, ಸರ್ವಶಾಸ್ತ್ರೋತ್ತಮ ಅದು ಇವತ್ತೆ ನ ಭಾರತ ಸಮಂ ಶಾಸ್ತ್ರಂ. ಅದಕ್ಕೋಸ್ಕರ ಅದನ್ನು ಹೇಳಿದರು. ಅದನ್ನು 81 ಶ್ಲೋಕದಲ್ಲಿ ಹೇಳಿದರು. ಆಶ್ಚರ್ಯ, ಮಹಾಭಾರತ ಹೇಳುತ್ತಾ ಇದ್ದಾರೆ, ಅದಿರೋದು 18 ಪರ್ವ ಇದೆ. ಆಶ್ಚರ್ಯ ಏನು ಮಾಡಿದಾನೆ, 81 ಶ್ಲೋಕದಲ್ಲಿ ಹೇಳಿದರು. 18 ಈ ಕಡೆ ಮಾಡಿ ಏನಾಗುತ್ತದೆ, 81 ಆಗುತ್ತೆ. ಆ ಮೂಲಕ ಇಡೀ ಮಹಾಭಾರತ 18 ಪರ್ವಗಳ ಕಥೆಯನ್ನು 81 ಶ್ಲೋಕದಲ್ಲಿ ಹೇಳ್ತಾ ಆಚಾರ್ಯ ಏನು ಮಾಡ್ತಾರೆ, ವಂಡರ್ ಅದು ಒಂದು. ಇದರಿಂದ ಏನು ತೋರಿಸಿದ್ರು ಆಚಾರ್ಯರು, ಭಾಷ್ಯಕ್ಕೇನು ಬರೆದ್ರು, ಅಣುಭಾಷ್ಯ ಬರೆದ್ರು. ಮಹಾಭಾರತ ತಾತ್ಪರ್ಯಕ್ಕೇನು ಬರೆದ್ರು, ಅಣುಮಹಾಭಾರತ ತಾತ್ಪರ್ಯಣೆ. ಯಮಕ ಭಾರತ ಏನಾಯ್ತು ಅಲ್ಲಿಗೆ, ಅಣು ಮಹಾಭಾರತ ತಾತ್ಪರ್ಯದ ನಿರ್ಣಯ. 5000 ಚಿಲ್ಡ್ರೆ ಶ್ಲೋಕದ ಕಥೆಯನ್ನ ಬರೀ ಎಷ್ಟರಲ್ಲಿ ಹೇಳ್ತಾರೆ, 81 ಶ್ಲೋಕದಲ್ಲಿ ಹೇಳ್ತಾರೆ. ಅಲ್ಲೂ ಕೂಡ ಕೃಷ್ಣ ಕಥೇಯಂ ಯಮಿತ, ಕೃಷ್ಣನ ಕಥೆ ಬರ, ಕೃಷ್ಣನ ಮಹಿಮೆ ಬರ ಪೂರ್ತಿ ಮೊದಲಿಂದ ಕೊನೆಯವರಿಗೆ ಏನು ಬರಬೇಕಲ್ಲಿ, ಕೃಷ್ಣನ ಕಥೆನೇ ಬರಬೇಕು. ಆ ರೀತಿ ವರ್ಣನೆ ಮಾಡ್ತಾ ಹೋಗ್ತಾ, ಅದು ಆಚಾರ್ಯರ ಯಮಕ ಭಾರತದಕ್ಕೆ ಒಂದು ನಿದರ್ಶನ. ಮತ್ತು ಯಮಕ ಅಂತ ಅಲಂಕಾರದ ಹೆಸರು, ಶ್ಲೇಷ ಯಮಕ. ಸಂಸ್ಕೃತದಲ್ಲಿ ಸಾಹಿತ್ಯಕ್ಕೆ ಅಲಂಕಾರಗಳು ಅಂತ ಇರ್ತವೆ. ಉಪಮಾ, ರೂಪಕ, ಅಶಿಯೋಕ್ತಿ, ಆಮೇಲೆ ಉತ್ಪ್ರೇಕ್ಷ ಇತ್ಯಾದಿಗಳೆಲ್ಲ ಅರ್ಥಾಲಂಕಾರಗಳು ಅಂತ ಹೇಳಿದ್ರೆ, ಅರ್ಥದಲ್ಲಿ ಸ್ವಾರಸ್ಯ ಬಂದರೆ ಅರ್ಥಾಲಂಕಾರ, ಶಬ್ದದಲ್ಲೇ ಸ್ವಾರಸ್ಯ ಬಂದರೆ ಶಬ್ದಾಲಂಕಾರ. ಅರ್ಥಾಯ್ತು? ಅರ್ಥ ಆದರೆ ಮಾತ್ರ ಚಂದ್ರನಂತೆ ಮುಖ ಅಂದು ಬಿಡ್ತಾರೆ. ಅವಾಗ ಏನಾಯ್ತದು, ಆಗು ಅರ್ಥ ನೋಡಿದಾಗ ಅರ್ಥ ಆಗುತ್ತೆ ನಮಗೆ. ಓ, ಚಂದ್ರನಂತೆ ಮುಖ ಅಂತ ಅರ್ಥ ಮಾಡ್ಕೊತಾರೆ. ಉಪಮಾ ಅಂತ ಸಿಮಿಲಿ ಅದು, ಅರ್ಥ ಆಯ್ತಾ? ಆದರೆ ಇವು ಹಾಗಲ್ಲ. ಕಾಂತಾರ ಗೇಹಕರ ಕಾಂತಾರ ಟದ್ವನ ಕಾಂತಾಲ ಕಾಂತಕ ಚರಂ, ಬರೀ ಕಾಂತ ಕಾಂತ ಅಂತ ಬರ್ತಾ ಇರುತ್ತೆ. ನೋಡೋದಕ್ಕೆ ಒಂದೇ ಬೇರೆ ಬೇರೆ ರೀತಿ ಬಿಡಿಸ್ತಾ ಹೋಗ್ಬೇಕಲ್ಲ. ಅದಕ್ಕೆ ಅದು ಎರಡು ಅರ್ಥ ಕೊಡುತ್ತೆ ಕೆಲಸ. ಎರಡರ್ಥ ಕೊಟ್ಟರೆ ಶ್ಲೇಷ, ಗೊತ್ತಾಯ್ತಾ? ಒಂದೇ ಪದ ಎರಡರ್ಥ ಕೊಟ್ಟರೆ ಶ್ಲೇಷ, ಅದೇ ಪದ ಮತ್ತೆ ಮತ್ತೆ ರಿಪೀಟ್ ಆಗಿಬಿಟ್ಟು ಬೇರೆ ಬೇರೆ ಅರ್ಥ ಕೊಟ್ಟರೆ ಯಮಕ. ಈ ರೀತಿ ಯಮಕಾಲಂಕಾರ ಶ್ಲೇಷಾಲಂಕಾರ ಅಂಥೇಳಿ ವಿಶೇಷವಾಗಿ ಏನಿರುತ್ತಲ್ಲಿ ಎರಡು ಶಬ್ದಾಲಂಕಾರಗಳು ಅಂತ ಹೆಸರು. ಶಬ್ದಾಲಂಕಾರದಲ್ಲಿ ಬರೆಯೋದು ಕಷ್ಟ, ಏಕೆಂದರೆ ಶಬ್ದ ಚಮತ್ಕಾರ ಮಾಡೋದು ಗೊತ್ತಿರಬೇಕು, ಹೆಚ್ಚೆಷ್ಟು ಅರ್ಥ ಗೊತ್ತಿರಬೇಕು, ಮತ್ತು ಅರ್ಥವತ್ತಾಗಿ ಹೇಳಬೇಕು. ಆ ರೀತಿ ಹೇಳೋದು ಭಾರಿ ಕಷ್ಟ. ಅದರಲ್ಲಿ ಆಚಾರ್ಯ ಏನು ಮಾಡ್ತಾರೆ, ಈಗ ಶ್ಲೇಷ ಯಮಕಗಳಲ್ಲಿ ಶ್ಲೇಷವೇ ಕಷ್ಟ, ಯಮಕ ಇನ್ನೂ ಕಷ್ಟ, ಅದರಲ್ಲೇ ಹೇಳಿಬಿಡ್ತಾರೆ. ಅತಿ ಸುಲಭವಾದ ರೀತಿಯಲ್ಲಿ ಅತಿ ಕಷ್ಟವಾದದ್ದು ಹೇಳಿದ್ದರಿಂದ ಅವರು ಸರ್ವಜ್ಞರು ಅಂತ ಜನಕ್ಕೆ ಗೊತ್ತಾಗಾಯಿತು. ಹೆಸರು ಕೂಡ ಏನಂತಿಟ್ರು, ಯಮಕ ಭಾರತ. ನೋಡೋದಕ್ಕೆ ಏನನ್ನಿಸುತ್ತೆ, ಯಮಕ ಭಾರತ, ಯಮಕಾಲಂಕಾರವನ್ನು ಹೊಂದಿರತಕ್ಕಂತಹ ಶ್ಲೋಕಗಳ ಭಾರತ ಅಂತ. ಕಥೆ ಭಾರತದ್ದು, ನಿರೂಪಣೆ ಶ್ಲೋಕದಲ್ಲಿ, ಅಲಂಕಾರ ಯಮಕಾಲಂಕಾರ ಅಂತ ಒಂದರ್ಥ. ಯಮಕಾಲಂಕಾರ ಪ್ರತಿ ಶ್ಲೋಕದಲ್ಲೂ ಯಮಕ ಇರಬೇಕು. ಯಮಕ ಅನೇಕ ವೆರೈಟಿಗಳು, ಎಲ್ಲ ವೆರೈಟಿ ಯಮಕನೂ ಸೇರಿಸಿಬಿಡ್ತಾರೆ ಆಚಾರ್ಯರು. ಅದು ಅದಕ್ಕೆ ಯಮಕಾಲಂಕಾರ ಸರಿ ಹೋಯಿತು. ಅವ್ರಿಗೆ ಹೆಸರು ಅಷ್ಟೇ ಇಟ್ಟರೆ ಸಮಾಧಾನ ಇಲ್ಲ ಅವರಿಗೆ, ಮತ್ತೆ ಲೌಕಿಕ ಮತ್ತೆ ಪೂರ್ತಿ ಅಧ್ಯಾತ್ಮ ಆಗಬೇಕು. ಯಮಕ ಭಾರತ, ಯಮ ಅಂದ್ರೇನು, ಯಮ ಕ ಭಾರತ, ಯಮ ಕ ಭಾರತ. ಯಮ ಅಂದ್ರೆ ಯಾರು, ಧರ್ಮರಾಜ ಮಹಾಭಾರತಲ್ಲಿದ್ದಂತಾನೆ. ಕ ಅಂದ್ರೇನು, ವಾಯುದೇವರು ಭೀಮಸೇನೆ ದೇವರು. ಯಮ ಕ ಭಾರತ, ಸೊ ಧರ್ಮರಾಜ ಭೀಮಸೇನಾದಿಗಳ ಕಥೆ ಹೇಳ್ತಕ್ಕಂತ ಭಾರತ ಅಂತ ಹೇಳಿದ್ರಿಂದ, ಧರ್ಮೋ ವಿವರ್ಧತೆ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ಮೃಕೋದರ ಕೀರ್ತನೇನ, ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ, ಮಾದ್ರಿ ಸುತೋ ಕಥಯತಾಂ ನಭವಂತಿ ರೋಗಾಹ. ಈಗ ಯಮಕ ಭಾರತ ಅಂತ ಹೇಳದೊಳಗೆ ಧರ್ಮ ಭೀಮಾದಿಗಳನ್ನು ಕಥೆ ಹೇಳ್ತಕ್ಕಂತ ಭಾರತ ಅಂತ ಹೇಳಿದ್ರಿಂದ ವಿಷಯ ಕೂಡ ಹೇಳಿದಾಗಾಯ್ತು. ಮತ್ತೆ ಇನ್ನು ಹೇಳೋದಕ್ಕೆ ಹೋದರೆ, ಯಮಶಾಪಿ ಕಂ ಯಸ್ಮಾತ್ ಸಾ ಯಮಕ. ಯಮದೇವರಿಗೆ ಆನಂದ ಕೊಡೋದು ಕೂಡ ಯಾರು ಈ ಮಧ್ಯೆ? ಪರಮಾತ್ಮನೇ. ಅರ್ಥ ಆಯ್ತಾ? ಯಮದೇವರಿಗೂ ಕೂಡ ಆನಂದ ಕೊಡೋದು ಯಾರು? ಯಜಮಾನ ಕಥೆಯಲ್ಲಿ ಬರುತ್ತೆ, ಕೇಳ್ತಾರೆ ಹೋಗ್ಬಿಟ್ಟು, ಸ್ವಾಮಿ ನೀವು ಹೇಳಿದ್ದೀನಿ ಹಿಡ್ಕೊಂಬರ್ಲಿಕ್ಕೆ ಹೋದ್ವಿ, ಅವರನ್ನು ಬಿಡಿಸ್ಕೊಂಡು ಹೋಗ್ಬಿಟ್ರು. ಕತಿ ಸಂತೀಹ ಶಾಸ್ತಾರಹ, ಎಷ್ಟರ ಇದ್ದಾರೆ ಶಾಸಕರು ಅಂದರೆ ಯಮದೇವರು ಹೇಳ್ತಾರೆ, ನಾನು ನಿಮಗೆ ಶಾಸಕ, ಎಲ್ಲರಿಗೂ ಶಾಸಕ ನಾರಾಯಣ ಅಂತ ಹೇಳ್ತಾರೆ. ಆದ್ದರಿಂದ ಯಮನಿಗೂ ಕೂಡ ಪರಮಾತ್ಮ ಏನಾಗಿದ್ದಾನೆ, ಶಾಸಕನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ. ಕಾಮ ಪ್ರಜಾಪತಿ ಅಂತ ಅರ್ಥ, ಸೃಷ್ಟಿಕರ್ತ ಅಂತ ಅರ್ಥ, ಆನಂದ ಕೊಡೋನು ಅಂತ ಅನೇಕ ಅರ್ಥಗಳು. ಅಂತಹ ಪರಮಾತ್ಮನ ಕಥೆ ಹೇಳೋದ್ರಿಂದಾಗೇನೆ ಯಮಕ ಭಾರತ ಅಂತ ಸರಿ ಹೋಯಿತು. ಮತ್ತೆ ಪರಮಾತ್ಮ ಕೃಷ್ಣ ಏನು ಮಾಡಿದ್ದಾನೆ, ಯಮಲೋಕಕ್ಕೆ ಹೋಗಿ ಗುರುಪುತ್ರ ಬಚ್ಚಿಡೋ ಅವಸ್ಥೆ ತಂದಿದ್ದಾನೆ. ಯಮಲೋಕಕ್ಕೆ ಹೋಗಿ ಗುರುಪುತ್ರನ ಹೋಗಿ ಕರ್ಕೊಂಬಂದು ಏನಾಯ್ತು, ಈಗ ಯಮದೇವರು ಏನಾದ್ರೂ ಈಗ ಡಿಫೀಟ್ ಆದಾಗಾಯ್ತಲ್ಲ, ಕೊಡಬೇಕು ಅಂತ ಅಷ್ಟೇ ಓಡಿ ಬಂದು ಕೊಟ್ಬಿಟ್ರಂತ ಕೂಸಿನ. ಆ ಫೈಲ್ ಇಮ್ಮಿಡಿಯೇಟ್ ಓಪನ್ ಮಾಡಬೇಕು ಅಂತಾರಲ್ಲ, ಹಾಗೆ ಹೇಳಿದ ಆಫೀಸ್ ಸೂಪಿಯರ್ ಬಂದಾಗ ಏನು ಮಾಡ್ತಾರೆ, ತಕ್ಷಣ ಹುಡುಕಿಡ್ಬೇಕು ಒಂದು ಕಡೆಗೆ. ಫೈಲ್ ಸಿಗೋದಲ್ಲಿ ಎಷ್ಟೋ ಸಲ ಜೀವನ ತಂದಿಟ್ಟು ಮತ್ತೆ ಆಗ ವಾಪಸ್ ಕಳಿಸ್ಕೊಟ್ಬಿಟ್ರಂತೆ. ಆ ಕಥೆಯೆಲ್ಲ ಹೇಳಬೇಕು. ಆ ರೀತಿ ಮಾಡ್ತಾ ಅಪೂರ್ವ ರೀತಿಯಲ್ಲಿ ಯಮಕ ಭಾರತವನ್ನು ಶ್ರೀಮದ್ ಆಚಾರ್ಯರು ಬರೆದು ನಮಗೆ ಇಡೀ ಮಹಾಭಾರತದ ಚಿಂತನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅವ್ರು ಏನು ಮಾಡಿದರೂ ಕೂಡ ವಿಶೇಷ ಅಂಬೋದಕ್ಕೆ ನಿದರ್ಶನ ಇದೆ. ಅದರಲ್ಲಿ ಇದಕ್ಕೆ ತುಂಬ ವ್ಯಾಖ್ಯಾನಗಳುಂಟು. ಬಹಳ ಮುಖ್ಯವಾದ ವ್ಯಾಖ್ಯಾನ ಅಂತ ಕೇಳಿದರೆ, ಸ್ವತಃ ಆಚಾರ್ಯರೇ ಕೆಲವು ಶ್ಲೋಕಕ್ಕೆ ಅವರೇ ಅರ್ಥ ಹೇಳಿದ್ರಂತೆ. ಅದು ಮುಂದೆ ನೋಡೋಣ, ಅದು ಬರುತ್ತೆ. ಆಮೇಲೆ ಪ್ರಸಿದ್ಧವಾದದ್ದು ಯದುಪತಿ ಆಚಾರ್ಯರ ವ್ಯಾಖ್ಯಾನ ಅಂತ, ಬಹಳ ಪ್ರಸಿದ್ಧ ಅದಕ್ಕೆ. ಅದೇ ರೀತಿ ನಾರಾಯಣ ಪಂಡಿತ ವೈಶ್ವರಾಚಿ ನಾರಾಯಣ ಪಂಡಿತಾಚಾರ್ಯರ ವ್ಯಾಖ್ಯಾನ ಒಂದು ಕಡೆಗೆ. ಇನ್ನು ತುಂಬ ಜನ ವ್ಯಾಖ್ಯಾನ ಬರೆದಿದ್ದಾರೆ. ಮೊತ್ತ ಮೊದಲು ವ್ಯಾಖ್ಯಾನ ಬರೆದು ನರಹರಿತೀರ್ಥರು. ನರಹರಿ ಎರಡು ವ್ಯಾಖ್ಯಾನ ಬರೀತಾರೆ ಇದ್ರ ಮೇಲೆ. ಒಂದು ಕೃಷ್ಣ ಪ್ರಕಾಶಿಕ ಅಂತ ಒಂದು, ಕೃಷ್ಣ ಲೀಲಾ ಪ್ರಕಾಶಿಕ ಅಂತ ಒಂದು. ಒಂದು ಶ್ಲೋಕರೂಪ ವ್ಯಾಖ್ಯಾನ, ಇನ್ನೊಂದು ವಾಕ್ಯರೂಪ ವ್ಯಾಖ್ಯಾನ. ಎರಡನ್ನು ಬರೆದವರು ನರಹರಿತಿ. ಎರಡು ಸಿಕ್ಕಿವೆ, ಇವತ್ತು ಎರಡು ಸಿಕ್ಕಿವೆ, ಎರಡೂ ಪ್ರಿಂಟ್ ಆಗಿದೆ. ಶ್ಲೋಕರೂಪದ್ದು ಅವ್ರದ್ದು ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ, ಉಳಿದು ಮಾಡ್ಕೊಂಡಿಲ್ಲ. ಬಟ್ ಅದು ಅವರದ್ದೇನೆ, ಹಿಂದೆ ತುಂಬ ಜನ ಕೋಟ್ ಮಾಡಿದ್ದಾರೆ ಅದನ್ನು. ಎರಡು ಮ್ಯಾಚ್ ಆಗುತ್ತೆ, ಅದೇ ಇರ್ತದೇನೆ. ಒಬ್ಬೇ ಆಚಾರ್ಯರ ಸಾಕ್ಷಾತ್ ಶಿಷ್ಯರೊಬ್ಬರು, ಆಚಾರ್ಯ ಒಂದು ಗ್ರಂಥಕ್ಕೆ ಎರಡು ವ್ಯಾಖ್ಯಾನ ಬರೆದ ನಿದರ್ಶನ ಅಂದರೆ ಯಮಕ ಭಾರತಕ್ಕೆ. ನರಹರಿತೀರ್ಥರ ಕೃತಿಗಳು, ಧ್ಯಾಯೇತ್ ತಂ ಪರಮಾನಂದಂ ಯನ್ ಮಾತಾ ಪತಿಂ ಅಯದ ಪರಮಾನಂದಂ ಉಚ್ಚಿತ ಪರಮಾನಂದಂ ಪತ್ಯಾದ್ಯಾಶ್ರಮೈ ಸದೈವ ಪರಮಾನಂದಂ. ಸುಮ್ಮನೆ ಕೆಲವು ಶ್ಲೋಕ ಕೇಳಿ ಅಂದರೆ ಯಾಕೆ ಗೊತ್ತಾಗುತ್ತೆ ಯಮಕ ಹೇಗಿರುತ್ತೆ ಅಂತೇಳಿ. ಯಶ ಕರಾಲೋಲಂ ಚಕ್ರಂ ಕಾಲಃ ಪರಃ ಸಹಿ ಕರಾಲೋಲಂ. ನೋಡಿ, ಕರಾಲೋಲಂ ಕರಾಲೋಲಂ ಮತ್ತೆ ಬಂತು. ಯಶ ಗದಾ ಪವಮಾನ ಸನ್ ಯೋ ವ್ಯಾಸೋ ಅಭವತ್ ಸದಾ ಪವಮಾನ. ಇಲ್ಲಿ ಕರಾಲೋಲಂ ಕರಾಲೋಲಂ ಪವಮಾನ ಪವಮಾನ, ಧ್ಯಾಯೇತ್ತಂ ಪರಮಾನಂದಂ ಪರಮಾನಂದಂ ಉಜ್ಜಿತ ಪರಮಾನಂದಂ ಸದೈವ ಪರಮಾನಂದಂ. ನಾಲ್ಕು ಸತ್ಯ ಪರಮಾನಂದಂ. ಇಲ್ಲಿ ಕರಾಲೋಲಂ ಕರಾಲೋಲಂ ಪವಮಾನ ಪವಮಾನ. ಯಶ ರಮಾನ ಮನೋಗಂ ಜಗೃಹೆ ವಿಶ್ವಂಭರ ಅಪಿ ನಮನೋ ಅಗಂ ಯಶ ಪುಮಾನ್ ಆನಂದಂ ಭುಂಕ್ತೆ ಯದ್ಧಾಮ ಕಪತಿ ಮಾನಾನಂದಂ. ಅಲ್ಲೂ ಅಷ್ಟೇ, ರಮಾ ಮನೋಗಂ ನಮನೋಗಂ ಆನಂದಂ ಭುಂಕ್ತೆ ಕಪತಿ ಮಾನಾನಂದಂ. ಮತ್ತೆ ಪರಮೇಶು ಯದಾ ತೇಜ ಪರವೇಶು ಚಕಾರ ವಾಸುದೇವೋ ಅಜಃ ಮಾನದಿ ಬಿಭ್ರತ್ ಸುಮನೋ ಮಾನಧಿ ಮಾ ಆಸೀನ್ ನ ವಾಸುದೇವೋ ಅಜಃ ಸೋಜನಿ ದೇವಕ್ಯಂತೆ. ಯಸ್ಮಾದ್ ಅನುಕಂಪನಾವದೇವಕ್ಯಂತೆ ಅವದನ್ ದೇವಕ್ಯಂತೆ ಭುವನಂ ಮಿಸುರಾಹ ಸದೈವ ದೇವಕ್ಯಂತೆ 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 ಪೂರ್ತಿ ಅರ್ಥ ಬೇರೆ ಆಗಿಬಿಡುತ್ತದೆ. ಸೊ ಅಜನೆ ದೇವಕ್ಯಂತೆ ಯಸ್ಮಾದ್ ಅನುಕಂಪನಾತ್ತೇವ ಕ್ಯಂತೆ ಅವದನ್ ದೇವ ಕ್ಯಂತೆ ಭುವನಂ ಮಿಸುರಾಹ ಸದೈವ ದೇ ಅವ ಕ್ಯಂತೆ ನೀತೋ ವಸುದೇವೇನ ಸತತೇನ ಸ ಗೋಕುಲಂ ಸುವಸುದೇವೇನ ತತ್ರ ಯಶೋದಾ ತನಯಂ ಮೇನೆ ಕೃಷ್ಣಂ ಸ್ವಕೀಯಮವದಾತನಯಂ. ಮೊದಲಿಗೆ ವ್ಯಾಸಸ್ತೋತ್ರ, ಮಹಾಭಾರತ ಬರೆದವರ ಸ್ತೋತ್ರ, ಅನಂತರ ಕೃಷ್ಣ ಲೀಲೆಗಳೆಲ್ಲ ವರ್ಣನೆ ಮಾಡ್ತಾ ಹೋಗ್ತಾರೆ. ಅಲ್ಲಿ ದೇವಕಿ ಕಥೆ, ಶಕಟಾಸರ ಭಂಜನದ ಕಥೆ, ಗೋಕುಲಕ್ಕೆ ಕರ್ಕೊಂಡು ಹೋದ ಕಥೆ, ವರುಧೇ ಗೋಕುಲ ಮಧ್ಯಾದ್ಯೋ ದೇವೋ ವಿಶ್ವಂ ಅದ್ಭುತಾಕುಲ ಮಧ್ಯಾತ್ ತತ್ರ ಚ ಪೂತನಿಕಾಯ ವಸಮಕರೋತ್ ಯನ್ನಿಜಾಹ ಸುಪೂತ ನಿಕಾಯಾಹ ವವೃಧೇ ಗೋಕುಲಂ ಮಧ್ಯಾತ್ ಯೋ ದೇವಃ ವಿಶ್ವಂ ಅದ್ಭುತ ಆಕುಲ ಮಧ್ಯಾತ್ ತತ್ರ ಚ ಪೂತನಿಕಾಯಾಹ ವಧಮಕರೋತ್ ಯನ್ನಿಜಾಹ ಸಪೂತ ನಿಕಾಯಾಹ ಗೋಕುಲಂ ಮಧ್ಯಾತ್ ಯಃ ವವೃಧೆ. ಪರಮಾತ್ಮ ಗೋಕುಲಕ್ಕೆ ಹೋದ, ಅಲ್ಲೇನು ಮಾಡ್ದ, ವವೃಧೆ ಲೋಕದೃಷ್ಟಿಯಲ್ಲಿ ಬೆಳೆದಂತೆ ಮಾಡ್ದ. ವಿಶ್ವಂ ಅದ್ಭುತ ಆಕುಲ ಮಧ್ಯಾತ್ ತತ್ರ ಚ ಪೂತನಿಕಾಯಾಹ ವಧಮಕರೋತ್, ಅಲ್ಲಿ ಪೂತನಿಯ ವಧವನ್ನು ಕೃಷ್ಣ ಮಾಡ್ದ ಗೋಕುಲದಲ್ಲಿ. ಕೃಷ್ಣ ಏನು ಮಾಡ್ದ, ಪೂತನಿಕಾಯ ವಧ ಮಕರೋ ಎನ್ ನಿಜಾಹ ಪರಮಾತ್ಮನ ಭಕ್ತರು ಎಂಥವರು, ಸುಪೂತನಿಕಾಯ ಸುಪೂತನಿಕಾಯ, ಅಲ್ಲಿ ಪೂತನಿಕ ಅಂದರೆ ಒಬ್ಬ ಸ್ತ್ರೀ ರಾಕ್ಷಸಿ, ಸುಪೂತನಿಕಾಯ ಸುಪೂತರು ಅತ್ಯಂತ ಪವಿತ್ರವಾದಂತಹ ನಿಕಾಯ ಅಂದ್ರ ಗುಂಪು, ಆತನ ಭಕ್ತರಲ್ಲಿ ಎಂಥವರು ಅತ್ಯಂತ ಪವಿತ್ರರಾದವರು. ಆ ಪದಗಳು ಸಂಸ್ಕೃತದಲ್ಲಿ ಶಬ್ದಗಳನ್ನು ಎಷ್ಟೆಷ್ಟು ತಿಳ್ಕೊಂಡಿರ್ತೀವಿ ಅಷ್ಟು ಯಮಕ ಭಾರತ ಅರ್ಥ ಆಗೋದು, ಮಿನಿಮಮ್ ನಾಲೆಜ್ಗಳು ಅರ್ಥ ಆಗ್ತಕ್ಕಂಥ ಗ್ರಂಥನೇ ಅಲ್ಲ. ಅದಕ್ಕೆ ಅವ್ರಿಗೆ ಜನಗಳು ಭಾರಿ ಆಶ್ಚರ್ಯ, ಓದ್ತಾ ಓದ್ತಾ ಏನಾಗಿಬಿಟ್ರೆ ಅವರಿಗೆ ಭಾರಿ ಇದಾಯ್ತು, ಖುಷಿಯರೂ ಆಯ್ತು ಅವರಿಗೆ. ಆಮೇಲೆ ಅರ್ಥ ಕೇಳಿದ್ರೆ ಮತ್ತೆ ಕೆಲವ್ರು ಬರುತ್ತೆ ಮುಂದೆ ಅದನ್ನು ಹೇಳ್ತಾರೇನ. ಯಮಕವಾದ ಬೇಕಾದಷ್ಟಿವೆ, ಯಮಕಗಳಲ್ಲಿ ಕಾವ್ಯಗಳಿವೆ, ಆದರೆ ವಿಶೇಷ ಅಂತ ಕೇಳಿದ್ರೆ ಈ ಯಮಕಾಲಂಕಾರದಲ್ಲೇ ಒಂದು ಕಾವ್ಯ ಅಂತಿಲ್ಲ, ಮಧ್ಯೆ ಸೇರಿಸ್ತಾರೆ. ಸುಭದ್ರದಲ್ಲಿ ಯಮಕಾಲಂಕಾರ ಬರುತ್ತೆ, ದಶಾವತಾರ ಸ್ತುತಿ ಯಮಕಾಲಂಕಾರನೇ, ಧನ್ವಂತರೇ ಹೆಂಗರುತಿ ಧನ್ವಂತರೇ ರೀತರು ಖಂಡಿ ಭವದ್ಭವಲ ಖಂಡಿ ಸುಮಂದ್ ಹೇಳಿದ ಎಲ್ಲ ಯಮಕಾಲಂಕಾರನೇ. ಅದರಲ್ಲೂ ಕೂಡ ರುಕ್ಮಿಣಿಸಿ ಯಮಕ ಎಲ್ಲದರಲ್ಲೂ ಯಮಕಾಲಂಕಾರ ಉಪಯೋಗಿಸಬೇಕು, ಕವಿಗಳ ನಿಯಮ ಉಂಟು. ಯಾವುದೇ ಕವಿ ಮಹಾಕವಿ ಅನಿಸ್ಕೋಬೇಕಾದ್ರೆ ಏನು ಮಾಡಬೇಕು, ಅವನು ಎಲ್ಲ ರೀತಿಯ ಅಲಂಕಾರಗಳನ್ನು ಮಾಡಬೇಕು, ಎಲ್ಲ ವರ್ಣನೆಯೂ ಉಪಯೋಗಿಸ್ಬೇಕು. ಆದರೆ ಎಷ್ಟೊತ್ತೆ ಬಡವರು ಇಷ್ಟ, ಆದರೆ ಪೂರ್ತಿ ಬರೆದಿದ್ದ ಆಚಾರ್ಯ ವಶಿ ಇಡೀ ಗ್ರಂಥನೇ ಏನು ಮಾಡಿಬಿಟ್ರು, ಯಮಕ ಭಾರತದಲ್ಲೇ ಬರೆದರು. ಮತ್ತು ಕೃಷ್ಣನ ಕಥೆಯನ್ನೇ ಹೇಳಿದರು, ಯಾವ ಪ್ರತಿಯೊಂದು ಸತ್ತು ಶಾಸ್ತ್ರಾರ್ಥ ಬರಹೇ ತಿಳಿಸಿದರು. ಅದೆಲ್ಲ ಅಪೂರ್ವವಾದಂಥ ಹಿರಿಮೆಯ ಮುಖ. ಜಿತ್ವಾ ಮಾಗಧ ರಾಜಂ ತೋಷಿತ ಮಕರೋತ್ ಸದಾ ಆತ್ಮಯೋಗ ಧರಾಜಂ ಅನು ಕುರ್ವನ್ ನಿಜ ಸದನಂ ಚಕ್ರೇ ರಮ್ಯಾಂ ಪುರೀಂ ಸುಬೋಧ ನಿಜ ಸದನಂ. ಜರಾಸಂದರ ವಧೆಯ ಪ್ರಸಂಗ ಮುಂದೆ ಹೇಳಬೇಕು. ಹಂಸೋ ಡಿಭಿಕಶ್ಚ ಚಪಲೌ ಅಬುನ ಸಂಶೂಜಿತೌ ಯವನಕಶ್ಚ ಫಲ ಕೀರ್ತಿರ್ ವಿಮಲ ವಿರತ ಪ್ರತತ ವಿಶ್ವಾಧಿ ಪಾವನೀಲ ವಿರತ. ಹಂಸ ಡಿಭಕಶ್ಚ ಇಬ್ಬರು ಎಂಥವ್ರು, ಅವರಿಬ್ಬರು ಕೂಡ ಹಂಸ ಡಿಭಿಕ ಅವರಿಬ್ಬರನ್ನು ಪರಮಾರ್ಥ ಕೊಂದ. ಡಿಭಿಕಶ್ಚ ಸಂಶೂಜಿತೌ ಅಮುನ ಇವನಿಂದ ಸಣ್ಣಾಗಿ ಕೊಲ್ಲಲು ಪಟ್ಟುಬಿಟ್ರು. ಯವನಕಶ್ಚ ಫಲ, ಯವನಕ ಅಂದ್ರೆ ಕಾಲ ಯವನ, ಅವನು ಕೂಡ ಇವನು ಸತ್ತೋದ ಇವರಿಂದ. ಕೀರ್ತಿ ವಿಮಲ ವಿರತ ಅವನ ವಿಶೇಷವಾದ ಕೀರ್ತಿ ಎಲ್ಲ ಕಡೆ ಹರಡೋಗಿಬಿಡ್ತು. ಪ್ರತತ ಪ್ರತಸನಖರ ದಾರಿ ತಾರಾತಿ ದೂರ ವಿಶ್ವಾಧಿಪಾವನಿ ಇಲಾ ವಿರತ ವಿಶ್ವ ಅಧಿಪಾವನಿ ಇಲಾ ವಿರತ ವಿಶ್ವ ವಿಶ್ವಕ್ಕೆ ಅತ್ಯಂತ ಪಾವನವಾದಂತಹ ಪರಮಾತ್ಮನ ಮಹಿಮೆಯದು. ಏನ ಹಿಡಿಂಬ ಬಕಾದ್ಯ ರಕ್ಷೋ ಧೀಶಾ ನಿಪಾತಿತಾಹ ಬಬಕಾದ್ಯಾಹ ಭೀಮೇ ಪ್ರೀತಿ ಮಮೇ ಯಾಂ ವ್ಯಂಜಯತ ತೇನೈವ ಶೇಷಪಾತಿ ಮಮೇ ಯಾಂ. ಏನ ಹಿಡಿಂಬ ಬಕಾದ್ಯಾಹ ರಕ್ಷೋ ಧೀಶಾಹ ನಿಪಾತಿತಾಹ ಹಿಡಿಂಬ ಬಕ ಮೊದಲಾದಂತಹ ರಕ್ಷೋಧೀಶಾಹ ರಕ್ಷ ರಾಕ್ಷಸರ ಒಡೆಯರು ಅವರೆಲ್ಲ ನಿಪಾತಿತಾಹ ಅವರೆಲ್ಲ ಯಾರವರು, ಬಬಕಾದ್ಯರು. ಬಬಕಾದ್ಯರು ಬಬಕ ಅಂದ್ರೆ ಮಾಂಸ, ಮಮಕಾದ್ಯರು ಅಂದ್ರೆ ಮಾಂಸ ತಿಂದವರಲ್ಲಿ ಭಾರಿ ಶ್ರೇಷ್ಠರಾದವರು. ಅವರೆಲ್ಲ ಯಾರಿಂದ ಇದಾದರು, ಭೀಮಸೇನ ದೇವರಿಂದ ಅವರೆಲ್ಲ ಕೂಡ ಏನಾದರೂ ನಾಶ ಹೊಂದಿಬಿಟ್ರು. ಅಂತಹ ಭೀಮೆ ಪ್ರೀತಿಯ ಅಮೇಯಾಂ ವ್ಯಂಜಯತ ಅಮೇಯಾಂ ಪ್ರೀತಿಂ ವ್ಯಂಜಯತ ದೇವ್ ಎಷ್ಟು ಪ್ರೀತಿ ದೇವರಲ್ಲಿ ಮಾಡಿ ಭೀಮಸೇನದೇವರಲ್ಲಿ ಮಾಡಿದ್ದಾರೆ ಕೃಷ್ಣ ಅಂತ ಹೇಳಿದರೆ ಅಷ್ಟು ಪ್ರೀತಿ ಯಾರಲ್ಲೂ ಮಾಡಲಿಲ್ಲ. ತೇನೈವ ಶೇಷಪಾತಿ ಮಮೇ ಯಾಂ ಅಥ ಕೃಷ್ಣಾವರಣೇ ತಾನ್ ಪ್ರಾಪ್ತಾನ್ ರಾಜ್ಞೋ ಅಶೃಣೋತ್ ಸದಾವರಣೇ ತಾನ್ ದ್ರಷ್ಟುಂ ಯಾತ ಸಬಲಸ್ತಾಂ ಚಾನಯಿಷೀತ್ ಪೃಥಾಸುತಾನ್ ತತಸ್ಸಬಲ. ದ್ರುಪದಿ ಸ್ವಯಂವರದ ಕಥೆ. ವಾಲಿವಧಾನುಯಾಯ ಪ್ರಣಯಿ ಸಖ್ಯಂ ಸುಸಂದಧೇ ನು ನಯಾಯ ವಾಸವಜೇನ ವಿಶೇಷಾತ್ ತೇನೈವ ಪುನರ್ ನೃಜನ್ಮಜೇನ ವಿಶೇಷಾತ್. ಇಲ್ಲಿ ಒಂದು ಮಹಾಭಾರತ ನಿರ್ಣಯದಲ್ಲಿ ಹೇಳಿದರು ಅಂಶವನ್ನೇ ಹೇಳುತ್ತಾರೆ. ವಾಲಿವಧ ಅನುನಯಾಯ ಪ್ರಣಯಿ ಸಖ್ಯಂ ಸುಸಂಧದೆ ನುನಯಾಯ. ಪರಮಾತ್ಮ ಅರ್ಜುನನ ಜೊತೆ ಬಹಳ ಪ್ರೀತಿ ಬೆಳೆಸ್ಕೊಂಡ. ಯಾತಕ್ಕೆಂದರೆ ವಾಲಿಯಾಗಿದ್ದಾಗ ಅವನೇನು ಮಾಡಿದ್ದ, ತಾನೇ ಕೊಂದಿದ್ದ. ಅದು ವಾಲಿವದ ಅನುನಯಾಯ, ಅದನ್ನು ಸಮಾಧಾನ ಕಂಪೆನ್ಸೇಟ್ ಮಾಡಬೇಕಾಗಿದೆ ಪರಮಾತ್ಮ. ಈಗ ವಾಲಿಯಾಗಿದ್ದಾಗ ಅವನು ಕೊಂದಿದ್ನಲ್ಲ, ಅದಕ್ಕೋಸ್ಕರ ಏನು ಮಾಡಿದ್ದಂತೀಗ ಭಾರಿ ಸ್ನೇಹವನ್ನು ಮಾಡಿ ಅರ್ಜುನನನ್ನು ಭಾರಿ ಬೇಕು ಮಾಡ್ಕೊಂಡ್ಬಿಡ್ತಾನೆ ಕೃಷ್ಣ. ನಿಜವಾಗ್ಲೂ ಅಲ್ಲಿ ಯಾತಕ್ಕೆ ಹೇಳ್ತಾರೆ ಆಚಾರ್ಯರು ಅಂದರೆ, ವಾಲಿಯ ತಪ್ಪಲ್ಲಿ ಎರಡು, ಒಂದು ಲೋಕದ ತಪ್ಪು, ಒಂದು ಶಾಸ್ತ್ರದ ತಪ್ಪು. ಲೋಕದ ತಪ್ಪಿನ ದೃಷ್ಟಿಯಿಂದ ಹಿಂದೆ ಹೇಳಿದೆ, ಅವನೇನು ಮಾಡಿದ್ದ, ತನ್ನ ತಮ್ಮನ ಹೆಂಡತಿಯ ಜೊತೆ ವಾಸ ಮಾಡಿದ್ದ. ಅದು ಮಹಾ ಲೋಕದ ದೃಷ್ಟಿಯ ಮಹಾ ಅಪರಾಧ. ವಾಲ್ಮೀಕಿ ಅದೇ ಕಥೆನೇ ಕಾರಣ, ಮುಖ್ಯ ಕಾರಣ ಕೂಡ ಅದೊಂದನ್ನೇ ಕೊಡೋದು. ಅದರಿಂದ ರಾಮದೇವರು ಏನಾಡ್ಬಿಟ್ರು, ಕುಂದು ಹಾಕಿಬಿಟ್ರು, ಅದು ಮುಗಿದೋಯ್ತು. ಆದರೆ ಶಾಸ್ತ್ರ ಪ್ರಕಾರ ವಾಲಿ ತಪ್ಪಲ್ಲ. ಯಾತಕ್ಕೆ ಸೋತ್ತಮ ಸ್ತ್ರೀ ದ್ರೋಹ, ಸೋತ್ತಮ ಸ್ತ್ರೀ ಗಮನ ಮಹಾಪಾಪನೇ ಹೊರತು ಇದು ಮಹಾಪಾಪ ಅಲ್ಲ ತನಗೆ. ಆದರೂ ಕೂಡ ಪರಮಾತ್ಮ ಏನು ಮಾಡಿದ್ದಾನೆ, ಈಗ ಅಲ್ಲಿ ಕೊಂದುಬಿಟ್ಟಿದ್ದ. ಲೋಕದೃಷ್ಟಿಯಲ್ಲಿ ಶಿಕ್ಷೆ ಕೊಟ್ಟ, ಶಾಸ್ತ್ರದೃಷ್ಟಿ ಅದು ಶಿಕ್ಷೆಯಲ್ಲ. ಬಟ್ ನಿಜವಾದ ತಪ್ಪು ಎಲ್ಲಿತ್ತು ವಾಲಿದು ಅಂತ ಕೇಳಿದರೆ, ರಾವಣನ ಸಹಾಯ ಮಾಡಿ, ರಾವಣನ ಫ್ರೆಂಡ್ಶಿಪ್ ಮಾಡಿ ತಪ್ಪಾಗಿ. ಅರ್ಥ ಆಯ್ತಾ? ಕರ್ಣ ನಿಜವಾದ ತಪ್ಪಿರೋದೆಲ್ಲಿ, ದುರ್ಯೋಧನಗಳು ಸೇರ್ಕೊಂಡಿದ್ದರಲ್ಲಿ ನಿಜವಾದ ತಪ್ಪದು. ಅಲ್ಲೂ ಕೂಡ ರಾವಣ, ಇಲ್ಲಿ ಭೀಮಸೇನ ದೇವರ ಶತ್ರು ದುರ್ಯೋಧನ, ಅವನ ಕಡೆ ಕರ್ಣ ಸೇರಿಕೊಂಡ. ಅಲ್ಲಿ ರಾಮದೇವರ ಶತ್ರು ರಾವಣ, ಅಲ್ಲಿ ರಾಮ ಸೇರಿಕೊಂಡ. ಎಲ್ಲ ಅಪೋಸಿಟ್ ಸೇರಿಕೊಂಡಾಗಾಯ್ತು. ಅಲ್ಲಿ ತಪ್ಪು ಮಾಡಿದೆ, ಸರಿ ಮಾಡಿದೆ ಅಷ್ಟೇ. ಇಲ್ಲಿ ಕರ್ಣ ತಪ್ಪು ಮಾಡ್ದ, ಅಲ್ಲಿ ಅರ್ಜಿ ಇಂದ್ರದೇವರು ತಪ್ಪು ಮಾಡಿದ್ರು. ಅದಕ್ಕೆ ಪರಮಾತ್ಮ ಏನು ಮಾಡ್ದ, ಲೋಕಕ್ಕೆ ಅರ್ಥ ಆಗೋದಲ್ಲ ನೋಡೋದಕ್ಕೆ. ಇವತ್ತು ಸಾಮಾನ್ಯವಾಗಿ ದುಷ್ಟ ಸಾಮರ್ಥ್ಯ ನಮಗೆ ಅರ್ಥನೇ ಆಗೋದಿಲ್ಲ, ಏ ಓಲಿಬಿಡ್ರಿ ಅಂತ ಕಾಲ ಇದೆ ಅಂತ ಹೇಳಿಬಿಡ್ತಾರೆ. ಆದರೆ ಶಾಸ್ತ್ರದ ಪ್ರಕಾರ ಏನದು, ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ. ರಾವಣನ ರಾಮದೇವರ ದ್ವೇಷ, ಅವನು ಅನುಬಂಧಿನೇ ಆಗಿಬಿಟ್ಟಲ್ಲ ವಾಲಿ, ತಪ್ಪಾಗಲಿಲ್ಲ. ಮತ್ತೆ ಹನುಮದ್ದೇವರು ಬಿಟ್ಟುಬಿಟ್ಟ, ಹನುಮನ ನಂಬದ ವಾಲಿಯೂ ಬಿದ್ದ. ಲೋಕಕ್ಕೆ ಅರ್ಥ ಆಗೋದಿಲ್ಲ, ವಾಲಿ ಕೊಡಿ ಏನು ಮಾಡಿದ ಪಾಪ. ಅಂತ್ಯಕಾಲಕ್ಕೆ ರಾಮದೇವರ ಕ್ಷಮೆ ಕೇಳಿ ಸತ್ತೋಗಿಬಿಡ್ತ. ಅದನ್ನು ಏನು ಮಾಡಬೇಕಾಗಿದೆ ಈಗ, ಅನುನಯ ಮಾಡಬೇಕು. ಅಂದರೆ ಪರಮಾತ್ಮ ತಪ್ಪಾಡಿದರೆ ಸರಿ ಮಾಡ್ಕೋಬೇಕಲ್ಲ, ಅವನ ತಪ್ಪನ್ನು ಸರಿಯಾಗಿ ತಿಳಿಸಿ ಅವನು ಉದ್ಧಾರ ಮಾಡಬೇಕೀಗ. ಅದಕ್ಕಾಗಿ ಸಖ್ಯಂ ಸುಸಂಧದೇನು ನಯಾಯ, ನಯ ಅಂದರೆ ನೀತಿ. ವಾಸವಜೇನ ವಿಶೇಷ, ಯಾರಿಗೆ ಏನು ಅನುಭವ ಆಗುತ್ತೋ ಎಲ್ಲ ಕಾಲಕ್ಕೆ ಅನುಭವ ಒಮ್ಮೆ ಬರಬಹುದು, ಎಲ್ಲ ಕಾಲಕ್ಕೂ ಬರಲ್ಲ. ಎಲ್ಲ ಕಾಲಕ್ಕೂ ಅನುಭವ ಇರೋದು ವಾಯುದೇವರ ಇವರು ಮಾತ್ರ, ಬೇರೆ ಇರೋದಿಲ್ಲ. ಧರ್ಮರಾಜನೇ ಮರ್ತು ಹೋಗ್ತಾ ಇತ್ತು, ಅದನ್ನು ಒಮ್ಮೆ ನೆನಪಾಗ್ತಿತ್ತು ಅಷ್ಟೇ ಹೊರತು ಯಾವಾಗ ನಮಗೆ ಎಲ್ಲ ಎಲ್ಲ ಜ್ಞಾಪಕ ಇರುತ್ತಾ? ಎಷ್ಟೋ ದೃಷ್ಟಿ ಮರ್ತು, ಎಷ್ಟೋ ಡೇಟ್ ಕೇಳಿ ನೋಡಿ ಹೇಳ್ತೀನಿ ಅಂತಾನೆ. ಈಗ ಮರ್ತು ಹೋಗಿದ್ರೆ ಅದು ಟೋಟಲಿ ಕಳ್ಕೊಂಡ್ಬಿಡ್ತಾನೆ ಕೆಲಸ ನಮ್ಮ ಜೀವನದಲ್ಲೇ ಇರೋದು. ಅದಿರಬೇಕು ನಿಯಮ ಇಲ್ಲ, ಅದೇ ಹೇಳ್ತಿರೋ. ಅವರಿಗೆಲ್ಲ ಇರಬೇಕಾಗಿಲ್ಲ, ಹರಿವಾಯುಗಳಿಗೆ ಭೀಮಸೇನದೇವರು ಯಾವಾಗಲೂ ಇರುತ್ತವೆ. ಈಶ್ವರ ಆಲೋಚನೆ ಸರ್ವ ವಿಷಯ ಮೃಜೋಗಿ ಜ್ಞಾನ, ಪ್ರತಿಯೊಂದು ಅವರಿಗೆ ಗೊತ್ತು. ಉಳಿದವರಿಗೆಲ್ಲ ಪ್ರತಿಯೊಂದು ಗೊತ್ತಿರೋದಿಲ್ಲ, ತಮ್ಮ ರೂಪದ ಬಗ್ಗೆನೇ ಆ ಕಾಲದ್ದೇ ಗೊತ್ತಿರೋದಿಲ್ಲ. ಹಿಂದಿನ ಜನ ಬಿಟ್ಬಿಡೋಣ, ಆ ಕಾಲದ ಗೊತ್ತಾಗ್ಬೋದು ಗೊತ್ತಾಗಬಾರ್ದು ಅಂತಿಲ್ಲ, ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಅವರಿಗೆ ಗೊತ್ತಾಗುತ್ತೆ, ಬಟ್ ಯಾವಾಗಲೂ ಗೊತ್ತಾಗಬೇಕು ಅಂತಿಲ್ಲ. ಕೆಲವೊಂದು ಗೊತ್ತಾಗ್ಬೋದು, ವಿಶೇಷ ಧ್ಯಾನಾದಿ ಕಾಲದಲ್ಲಿ ಗೊತ್ತಾಗ್ಬೋದೆ ಹೊರತು ಉಳಿದಂದು ಗೊತ್ತಾಗಬೇಕು ಅಂತಿಲ್ಲ. ಜಾತಾಪುರುಷಗಳು ಏನರ್ಥ? ದೇವರನ್ನ ಕಾಣ್ತಾರೆ ಅಂತ ಅರ್ಥನೇ ಹೊರತು ತಮ್ಮದೆಲ್ಲ ತಿಳ್ಕೊಂಡಿರ್ಬೇಕು ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಾ? ಈಗ ತಮ್ಮದೆಲ್ಲ ಗೊತ್ತಿರಬೇಕು ಅಂತ ನಿಯಮ ಇಲ್ಲವೇ ಇಲ್ಲ. ದೇವರನ್ನು ಕಂಡ್ರೆ ಜಾತಾ ಪುರುಷರು ಅಷ್ಟೇ, ನಾವು ಹುಟ್ಟು ಕಾಣ ಆ ಫೀಲ್ಡ್ ಆ ಒಂದು ಪೋಸ್ಟಿಗೆ ಬರ್ತಲೇ ದೇವರು ಕಾಣಕ್ಕೆ ಶುರು ಮಾಡ್ತಾರೆ. ಅದೇ ಜಾತಾ ಪುರುಷಗಳು ಅಂತಾರೆ ಹೊರತು ಯಾವಲ್ಲ ತಮ್ಮ ಬಗ್ಗೆ ಯಾವಾಗ ತಿಳ್ಕೊಂಡಿರ್ಬೇಕು ಅಂತ ಅರ್ಥ ಅಲ್ಲ. ತಮ್ಮ ಬಗ್ಗೆ ಕೂಡ ತಾವು ಯಾರು ಅಷ್ಟು ಗೊತ್ತಿರುತ್ತೆ, ಹಿಂದಿನಿಂದಲೇ ಗೊತ್ತಿರಬೇಕು ಅಂತ ನಿಯಮ ಇಲ್ಲ. ಗೊತ್ತಾಯ್ತಾ? ಅದು ಆ ಜ್ಞಾನ ಇರೋದು ಇವ್ರಿಗೆ ಮಾತ್ರ, ರುಜುಗಳಿಗೆ ಮಾತ್ರ, ಬೇರೆಯವ್ರು ಯಾರಿಗೂ ಇರೋದಿಲ್ಲ. ಅದು ಎಲ್ಲ ಹೇಳ್ತಾ ಹೋದ್ರಂತೆ ಅಲ್ಲಿ ಮುಂದೆ ಒಂದು ಪ್ರಸಂಗ ಬಂತು. ಯಶ್ಯಾವೇಶಾತ್ ಸಬಲಃ ಪ್ರತಕರ್ಷ ಪುರಂ ಪ್ರಸಹ್ಯ ವೇಷಾತ್ ಸಬಲಃ ಕುರುಪತಿ ನಾಮನು ಯಮುನಾ ಕೃಷ್ಣ ಏನ ಆಹುಹು ಹರಿಯಮತನು ಯಮುನಾ. ಪರರಾಮದೇವರು ಯಮುನಾದೇವಿ ನಡೆದ ಕಥೆ ಹೇಳ್ತಾರೆ. ಇಡೀ ಮಹಾಭಾರತದ ಕಥೆ ಗೊತ್ತಿದ್ದವರಿಗೆ ಇದಿಷ್ಟು ಪಾರಾಯಣ ಮಾಡಿದಾಗ ಏನಾಗುತ್ತಾಗ ಎಲ್ಲೆಲ್ಲಿ ಯಾವ್ಯಾವ ಘಟ್ಟ ಬರುತ್ತೆ ಅಂತ ಹೇಳೋದು ಎಲ್ಲ ಅರ್ಥ ಆಗಿಬಿಡುತ್ತೆ. ನಹಿ ನಹುಷೋಲಂ ನಹಿತುಂ ಧರ್ಮೋ ದ್ರೋಣಿಸ್ತಥೇತರೋ ಅಲಂ ನಹಿತುಂ ನೋರಾಟ್ ಕರಣೋ ಬ್ರಹ್ಮವರಿ ಏರಧ್ವಸ್ತು ಅಸ್ತಮಗ್ರಹಿ ಸುಬ್ರಹ್ಮವರಿ. ಎಲ್ಲ ಭೀಮಸೇನೆಯವರ ಮಹಿಮೆ. ನಹಿ ನಹುಷೋ ಅಲಂ ನಹಿತುಂ, ನಹುಷ ಕಟ್ಟೆ ಹಾಕ್ಬಿಟ್ಟ ಅಂತ ಕೇಳಿ ಅವನೇನು ಕಟ್ಟೆ ಹಾಕ್ತಾನೆ, ಇವರಾಗಿ ಸಿಕ್ಕಾಗಿ ಮಾಡಿದ್ರಷ್ಟೇನೆ. ಇವತ್ತು ತಮಾಷೆ ಅಂದರೆ ಯಶೋಧೆ ಕೃಷ್ಣನ ಕಟ್ಟಿಬಿಟ್ಲು ಹೋಗ್ತಾನೆ, ಅದೇ ಕಡೆ ಭೀಮನ ಕಟ್ಟಿಬಿಟ್ಟ, ಎರಡೂ ಸುಳ್ಳೆ. ಯಶೋಧೆ ಕೃಷ್ಣನ ಕಟ್ಟಿದ್ದು ಎಷ್ಟರ ಮಟ್ಟಿಗೆ, ಕೃಷ್ಣ ತಾನಾಗಿ ಸಿಕ್ಕಾಗಿ ಮಾಡಿದ್ದೇ ಹೊರತು ಯಶೋಧೆ ಕಟ್ಟೋ ಶಕ್ತಿ ಇಲ್ಲ. ಅದೇ ರೀತಿ ಭೀಮಸೇನ ಅಜಗಡೆ ತಾವಾಗಿ ಸಿಕ್ಕಿದ್ದೆ ಹೊರತು ಏನು ಶಕ್ತಿ ಇಲ್ಲ, ತನಗೆ ಕಟ್ಟೋ ಶಕ್ತಿ ಇಲ್ಲ. ಆದ್ದರಿಂದಾಗೇನೆ ಎಲ್ಲಿ ಭೀಮ ಎಲ್ಲಿ ನಹುಷ ಅದಕ್ಕೆ ಹೇಳ್ತಾರೆ. ನ ನಹಿ ನಹುಷ ಅಲಂ ನಹಿತು ಧರ್ಮ ದ್ರೌಣಿ. ಧರ್ಮ ಅಂದರೆ ಎಷ್ಟ ಪ್ರಶ್ನೆಯ ಕಾಲಕ್ಕೆ ಯಾವುದೇವರು ಕಟ್ಟಿಬಿಟ್ರು ಅಂದರೆ ಅವರಿಗೂ ಸಾಧ್ಯ ಇಲ್ಲ. ದ್ರೌಣಿ ಅದು ದಶ ಸಮಾಚಾರ ಅಸ್ತ್ರ ಬಿಟ್ಟುಬಿಟ್ರು ಅಂದರೆ ಅವರಿಗೂ ಸಾಧ್ಯ ಇಲ್ಲ. ತಥಾ ಇತರ ಉಳಿದವರು ಯಾರು ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ ಅವರಿಗೆ. ನೋರಾಟ್ ನೋರಾಟ್ ಯಾವ ದುರ್ಯೋಧನಾದಿಗಳು ಮಾಡೋಕ್ಕೆ ಬರೋದಿಲ್ಲ. ಕರ್ಣ ಕರ್ಣನಿಗೂ ಸಾಧ್ಯ ಇಲ್ಲ. ಬ್ರಹ್ಮವರಿ ಮತ್ತು ಬ್ರಹ್ಮವರಿ ಇರ್ತಕ್ಕಂಥ ಜರಾಸಂಧನಿಗೂ ಶಕ್ಯ ಇಲ್ಲ. ಈರಧ್ವಸ್ತು ಅಸ್ತಮಗ್ರಹಿ ಸುಬ್ರಹ್ಮವರಿ. ಆದ್ದರಿಂದನೇ ಅವರ ಅಸ್ತ್ರವನ್ನು ಏನು ಪ್ರಯೋಗ ಮಾಡಿದ್ರೆ ನಾರಾಯಣ ಅಸ್ತ್ರನ ಅದೇನು ಇವರು ಮಾಡಲೇ ಇಲ್ಲ. ಅದಿಷ್ಟು ಒಟ್ಟಿಗೆ ಸೇರಿಸಿಬಿಡ್ತಾರೆ. ಅಲ್ಲ ಅಲ್ಲ, ರಾಟ್ ಅಂದರೆ ರಾಜ, ರಾಟ್ ಶಬ್ದಕ್ಕೆ ರಾಜ ಅಂತ ಅರ್ಥ. ನಾ ಅಂದರೆ ಮಾಡಲಿಲ್ಲ ಅಂತ ಅರ್ಥ. ನೋ ಅಂದರೆ ನೋ, ಇಂಗ್ಲೀಷ್ ನೋ, ಕನ್ನಡ ಸಂಸ್ಕೃತ ಎರಡು ಒಂದೇನೆ. ಶಾಸ್ತ್ರಂ ಧರ್ಮಂ ಸುವತ ಗುರುವೃತ್ತೈ ಕೇಶವಾಗ್ನೇಯ ಚ ಮಂ ಸುವತ ಸರ್ವಂ ಸೇಹೇ ಮನಸ ಭೀಮೇನ ಈಶೈಕಮಾನಿನ ಹೇ ಮನಸ. ಶಾಸ್ತ್ರಂ ಧರ್ಮಂ ಸ್ವತ, ಒಂದು ಕಡೆಗೆ ಕ್ಷತ್ರಿಯ ಧರ್ಮವನ್ನು ರಕ್ಷಣೆ ಮಾಡಬೇಕು, ಇನ್ನೊಂದು ಕಡೆಗೆ ಗುರುವೃತ್ತಿ, ಗುರುಗಳು ಹೇಗೆ ನಡ್ಕೋಬೇಕು ಅಂತ ತೋರಿಸ್ಕೊಡ್ಬೇಕು, ಅಥವಾ ಗುರು ಭಾಗವತ ಧರ್ಮವನ್ನು ತೋರಿಸ್ಕೊಡ್ಬೇಕು. ಕೇಶವಾಜ್ಞೇಯಾಚ, ದೇವರ ಅಪ್ಪಣೆ ಹೇಗೆ ಮಾಡಬೇಕು ಅಂಥೇಳಿ, ಅದಕ್ಕೆ ಅವ್ರು ಮಾಡಿದರೆ ಹೊರತು ನಿಜವಾಗಲೂ ಅವರಿಗೇನಿಲ್ಲ, ಅಸಾಮರ್ಥ್ಯಾದಿಗಳು ಯಾವ ಕಾಲಕ್ಕೂ ಇಲ್ಲ ಅಂತ ತಿಳಿಸ್ತಾ ಬರ್ತಾರೆ. ನೋಡ್ತಾ ಯಾವ ಸ್ಪೃಷ್ಟು ಮಿಚ್ಚಂತ ಮಜಾತ ಶತ್ರುಂ ನ್ಯವಾರಯ ಸ್ವಮಜಾತ ಶತ್ರುಂ ಶಂಭರೂಪಾನೇ ನಿತ್ಯರತೇ ರಿಯಂ ಶ್ರೀರಿತಿ ಸ್ಮ ದೇವೇಡ್ಡತಿ ತೇ ರಿಯಂ ಶ್ರೀಹಿ. ಕೊನೆಯ ಸ್ವರ್ಗಾರೋಹಣದ ಕಾಲಕ್ಕೆ ಹೇಳ್ತಾರೆ ಧರ್ಮರಾಜ ಏನು ಮಾಡಿದನಂತೆ. ಮುಂದೆ ಬರುತ್ತೆ, ನಿರ್ಣಯದಲ್ಲಿ ಬರುತ್ತೆ. ಸ್ವರ್ಗರು ಮುಂದೆ ಹೋಗ್ತಾನೆ, ದ್ರೌಪದಿ ಪಕ್ಕದಲ್ಲಿ ಕೂಡಕ್ಕೆ ಹೋಗ್ತಾನೆ. ಯಾವ ಸ್ಪೃಷ್ಟು ಮೈಚ್ಛಂತ ಮದಾಚ ಶತ್ರುಂ, ಅವ್ರು ಹೇಳ್ತಾರೆ ನೋ ನಿನ್ನ ಹೆಂಡತಿ ಅಲ್ಲ ಈಕೆ, ಇಲ್ಲಿ ಕೂಡಾಗಿಲ್ಲ ನೀನು, ಬೇಗ ಅಂತ ಕಳಿಸ್ತಾರೆ. ನವಾರಯನ್ ಸ್ವಸ್ಥಮ ಅಜಾತ ಶತ್ರು, ಅಜಾತ ಶತ್ರು ಧರ್ಮರಾಜ. ಶಂಭರೂಪಾನೇ ರೀತಿಯ ರೀತಿಯ ನಿಮ್ಮ ಶ್ರೀಹಿ, ಯಾಕೆ ಗೊತ್ತಾ ಇದಕ್ಕೆ ಶ್ರೀಹಿ ಅಂತ ಹೇಳಿಬಿಟ್ರು. ಶ್ರೀಹಿ ಅಂದ್ರೆ ಏನು? ಶಂಭರೂಪ ಅನೇ ನಿತ್ಯರತೇ ಎಂ ಶ್ರೀಹಿ. ಶಂ ಅಂದ್ರೆ ವಾಯುದೇವರು ಮುಖ್ಯ ಪ್ರಾಣ, ಅವರಲ್ಲಿ ಸದಾಕಾಲ ನಿರತರಾಗಿದ್ದರಿಂದ ಅವ್ರಿಗೇನಂತ ಹೆಸರಿದೆ, ಶ್ರೀ ಅಂತ ಕರೀತಾರೆ. ಶ್ರೀ ಅಂದ್ರೆ ಮಹಾಲಕ್ಷ್ಮಿ ಶ್ರೀ ಬೇರೆ, ದ್ರೌಪದಿ ಶ್ರೀ ಬೇರೆ. ಆದ್ದರಿಂದ ಇವ್ರನ್ನ ಸಂಬಂಧಪಟ್ಟವರೆಲ್ಲ ಅಂತ ಹೇಳಿದ ತಕ್ಷಣ ಏನಾಯ್ತಂತೆ ಹೊರಟು ಬಿಡ್ತಾರೆ. ಇದೆಲ್ಲ ಹೇಳ್ತಾ ಹೇಳ್ತಾ ಬಂದಾಗ ಒಂದು ಘಟ್ಟ ಬಂತು. ಕೊನೆಗೆ ಆಚಾರ್ಯರು ಕೊನೆಗೊನೆ ಹೇಳ್ತಿದ್ದಾರೆ, ಭಾಭಾ 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 ಭಾಭಾ. ಏಕಾಕ್ಷರ ಯಾವಾಗ ಅಂತ ಹೇಳಿದ್ರು, ಒಂದೇ ಅಕ್ಷರದಲ್ಲಿ ಅದೊಂದು ರೀತಿಯಲ್ಲಿ 28 ಅಕ್ಷರ ಇದೆ ಅಥವಾ 32 ಅಕ್ಷರ ಇದೆ, ಎರಡೂ ಸರಿನೇ. 32 ತಪ್ಪು ಅಂತ ವಾದ ಮಾಡೋರಿದ್ದಾರೆ, ಅದು ಸರಿಯಲ್ಲ. 28 ತಪ್ಪು ಅದು ಸರಿಯಲ್ಲ. 28 ಪಾಠನೂ ಇದೆ, 32 ಪಾಠನೂ ಇದೆ. 28 ಭಾಕಾರಗಳು, 32 ಭಾಕಾರಗಳು. ಆಗ ಏನು ಮಾಡಿದ್ರು ಜನ ಬಿಡ್ತಾರಾ? ಓ ಏನೋ ಹೇಳಿಬಿಟ್ರಿ ಬಾಬಾ ಬಾ ಅಂದ್ರೆ ನಾವು ಬಾಬಾ ಹೋಗೋ ಅಂತ ಹೇಳ್ಬೋದಲ್ಲ. ಏನಾಗುತ್ತೆ ಅಂತ ಕೇಳಿದರೆ ಅರ್ಥ ಹೇಳೋ ಶುರು ಮಾಡ್ತಾರೆ ಆಚಾರ್ಯ. ತಕ್ಷಣನೇ ಆ ಜನಗಳು ಕೇಳಿದರು, ದಯವಿಟ್ಟು ಅರ್ಥ ಹೇಳಬೇಕು ಅಂತ ಕೇಳಿದರು, ಅರ್ಥ ಹೇಳೋ ಶುರು ಮಾಡಿಬಿಟ್ರೆ ಆಚಾರ್ಯ. ಅವ ಇಬ್ಬರು ಕೂತಿದ್ರು ಪಕ್ಕದಲ್ಲಿ, ಯಾರ್ಯಾರು? ನರಹರಿ ತೀರ್ಥರು ಅಲ್ಲೇ ಇದ್ದರು, ಋಷಿಕೇಶ್ ತೀರ್ಥರು ಅಲ್ಲೇ ಇದ್ದರು. ಇಬ್ಬರು ಟಕಟಕ ಬರ್ಕೊಂಡ್ಬಿಟ್ರೆ ಅಕ್ಷರಕ್ಕೆ, ಇಬ್ಬರು ಕೂಡ ರೆಕಾರ್ಡ್ ಮಾಡಿದ್ದಾರೆ ಹಾಗೆ. ಅದು ನರಹರಿ ತೀರ್ಥರು ಬರಿಬೇಕಾದ ರೀತಿ ಸರ್ವವಿಧಿ ರಿತಮ್ ಅಂತ ಬರೋದು. ಅವ್ರು ಬರಿಬೇಕಾದ್ರೆ ಇವತ್ತು ಋಷಿಕೇಶ್ ತೀರ್ಥಿಯ ಸರ್ವಮೂಲ ಅಂತೇನು ಸಿಗ್ತದೆ, ಅದರೊಳಗೆ ಈ ಭಾಗದೊಳಗೆ ಬರೆದಿದ್ರು ಅಂತ ಸತ್ಯಸರ್ವಸ್ವಾಮಿಗಳು ಬರೀತಾರೆ. ಉಡುಪಿಗೆ ಹೋಗಿದ್ದರಂತವ್ರು ಸತ್ಯ ಭಾಗವತವನ್ನು ವಿಶೇಷ ರೀತಿಯಲ್ಲಿ ಅರ್ಥ ಮಾಡಿದವರಲ್ಲಿ ಸತ್ಯಸರ್ವಸ್ವಾಮಿಗಳಿಗೆ ವಿಶೇಷ ಮಹತ್ವ ಇದೆ. ಉಡುಪಿಗೆ ಹೋಗಿದ್ದರು ಅವರು, ಅವರೇ ಬರೀತಾರೆ. ಉಡುಪಿಗೆ ಹೋಗಿದ್ದರು, ಆ ಸರ್ವಮೂಲ ಇದೆ ಅದು ಗೊತ್ತಾಗ್ತದೆ, ಬರೋದು ನೋಡಬೇಕು ಅಂತ ಹೋದರು, ನೋಡಿದರು. ಅದು ನೋಡಿದ ತಕ್ಷಣ ಅದೆಲ್ಲ ನೋಟ್ ಮಾಡ್ಕೊಂಡ್ಬಿಟ್ಟು ಉಲ್ಲೇಖ ಮಾಡ್ತಾರಂತ ಭಾಗವತ ಟಿಪ್ಪಣಿಯೊಳಗೆ. ಭವಾನ್ ಅಂತ ಒಂದು ಪದ ಬರುತ್ತೆ ಭಾಗವತಲ್ಲಿ, ಭವಾನ್ ಅಂತ ಬರುತ್ತೆ. ಭವಾನ್ ಅಂದರೆ ತಾವು ನೀವು ಅಂತ ಅಷ್ಟೇ ಅರ್ಥ. ಅವ್ರು ಹೇಳ್ತಾರೆ ಹಾಗಲ್ಲ, ಭಾವಾನ್, ಭಾ ಅಂದರೆ ಭಾ ಹೊಂದಿದವರು ಅಂತ ಅರ್ಥ. ಭಾ ಹೊಂದಿದವರು ಅಂದ್ರೇನು? ಯಮಕ ಭಾರತದಲ್ಲಿ ಏನು ಭಾಭಾ ಬಂದಿದೆಯಲ್ಲ ಅದಿಷ್ಟು ಕೂಡ ಹೊಂದಿದವರು ಅಂತ ಅರ್ಥ ಅಂತೇಳಿ ಎಲ್ಲ ಅರ್ಥ ಬರೋದು. ಅರ್ಥ ಎಲ್ಲಿ ಸಿಗ್ತಿರ್ಬೇಕು ಅಂದರೆ ಆಚಾರ್ಯ ಹೇಳಿದ ಅರ್ಥಗಳು ಅಧ್ಯಾಪಿ ರಜಿತಪೀಠಪುರ ಕ್ಷೇತ್ರೇ ಆಚಾರ್ಯ ಸಾಕ್ಷಾತ್ ಶ್ರೀಪದ ಆನಂದ ತೀರ್ಥ ಮುಖ ಕಮಲ ಶ್ರುತ್ವ ಲಿಖಿತ ಋಷಿಕೇಶ ತೀರ್ಥೈಹಿ ಅಂತ ಬರೀತಾರೆ. ಲಿಖಿತ ಋಷಿಕೇಶ ತೀರ್ಥೈಹಿ ಅಂತ ಹೇಳಿ ಇದೆಲ್ಲ ಕೋಟ್ ಮಾಡ್ತಾರೆ. ಅಂದರೆ ಆಚಾರ್ಯರು ಭಾವಾನ್, ಭಾವನ್ ಧನವಾನ್ ನಿಂತಾಗ ಭಾವಾನ್, ಭಾವ್ ಅನ್ನೋದವರು ಭವಾನ್, ಭಾವ್ ಅಂದರೆ ಇದಿಷ್ಟು ಕೂಡ. ಭಾ 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 ಅಂತ ಹೇಳಿದಾಗ ಏನು ಅಂತ ಕೇಳಿದರೆ ತಕ್ಷಣ ಆಚಾರ್ಯ ಹೇಳಿದರಂತೆ, ಭಾ ಸೌಂದರ್ಯ, ಭಾ ಔದರ್ಯ, ಭಾ ವಿಜ್ಞಾನೆ, ಭಾ ನಿಕಟ ಭಾವೆ, ಒಂದೊಂದು ಇಷ್ಟು ಅರ್ಥ ಇದೆ ಭಕಾರಕ್ಕೆ ಅಂತ ಹೇಳ್ತಾರೆ. ಎಲ್ಲ ದೇವರ ವರ್ಣನೆ ಇದೆ. ಒಂದು ದೇವ್ರ ಗುಣ ಎಷ್ಟು ಎಷ್ಟು ಸದ್ ಭಾ ಹೇಳಿದರೂ ಅಷ್ಟೇ, ದೇವರ ಅನಂತಾನಂತ ಗುಣಪೂರ್ಣನಾದ್ದರಿಂದ ಎಲ್ಲ ವರ್ಣನೆ ಮಾಡಲು ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ನಮಗೆ ಆಶ್ಚರ್ಯ, ಎಲ್ಲ ಬಿಟ್ಟು ಭಾನೆ ಉಪಯೋಗಿಸ್ಬೇಕು ಅವರೀಗ. ಬೇರೆ ಬೀಬಿ ಹೇಳ್ಬೋದಾಗಿತ್ತು, ನಾನಾ ಹೇಳ್ಬೋದು ಹೇಳ್ಬೋದಾಗಿತ್ತು, ನಾನೇ ನಾ ಇದ್ದೇ ಸಮುದ್ರ ಇದ್ದಾವೆ ಯಾಕೆ ಹೇಳಬಾರ್ದು ಅಂತ ಕೇಳಿದರೆ, ಯಾವ ಕಥೆ ಹೇಳ್ತಿದ್ದಾರೆ ಅವರೀಗ? ಭಾರತದ ಕಥೆ ಹೇಳ್ತಾರೆ. ಅದಕ್ಕೆ ಭಾರೊಳಗೆ ಎಷ್ಟು ಅರ್ಥ ಇದ್ದಾರೆ ನೋಡಿದ್ರೆ ಅಂತ ಹೇಳ್ತಾರೆ. ಭಾರತ, ಇಡೀ ಭಾರತ ಕಥೆಗೆ ಬಾ ಹಿಡ್ಕೊಂಡ್ಬಿಟ್ರೆ ಸಾಕಲ್ಲ, ಎಂಟೈರ್ ಒಂದು ಬಾಬಾ ಏನು ಬರಲಿಲ್ಲ ಅದನ್ನು ಬಾಬಾ ಬಾಬಾ ಅಂತ ಹೇಳ್ಕೊಂಡು ಹೋಗ್ಬಿಡಿ ಸಾಕು, ಏನಾಗುತ್ತೆ ಅಲ್ಲಿಗೆ? ಬಾಬಾ ಅಂತ ಕತೆ ಬಂದಾಗುತ್ತೆ ಅಂತ ಅರ್ಥ. ಎಲ್ಲ ಕೃಷ್ಣರ ಮಹಿಮೆ ಅದರೊಳಗೆ, 20 ಒಂದೊಂದು ಕೃಷ್ಣ ಏನೇನು ಮಾಡದ, ಸಾಕ್ಷಾತ್ ಮನ್ಮಥ ಮನ್ನತಃ, ಭಾ ಸುಂದರ ಭಾವೆ, ಭಾ ನಿಕಟ ಭಾವೆ. ಗೋಪಿಕಾಸ್ತ್ರಿ ಹೇಳ್ತಾರೆ, ನಾನು ಬಿಟ್ಟು ಹೋಗ್ತೀರಿ ಅಂತ ಯಾಕೆ ಓಡಾಡ್ತಿದ್ದೀರಿ ನೀವೀಗ, ನೀವೇನಂತ ಸ್ತೋತ್ರ ಮಾಡಿದ್ದೀರಿ ನನ್ನನ್ನ? ನಿಖಿಲ ದೇಹಿ ನಾಮ ಅಂತರಾತ್ಮ ದುರ್ಕ್ ಅಂತ ಹೇಳಿದ್ದೀರಿ. ಕೃಷ್ಣ ಬಿಟ್ಟು ಹೋಗ್ತೀಯ ಅಂತ ಕೇಳಿದರೆ, ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ, ಆಕಾಶ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾರೆ ಯಾರಾದ್ರು ಕೂಡ. ನಮ್ಮೂರಲ್ಲಿ ಆಕಾಶ, ನಿಮ್ಮೂರಲ್ಲಿ ಆಕಾಶ ಅಂತೀವಿ, ಎಲ್ಲ ಕಡೆ ಆಕಾಶ ಒಂದೇ. ಬಿಟ್ಟು ಹೋಗ್ತೇನೆ ನಾನು ಈಗ. ಭಾ ನಿಕಟ ಭಾವೆ, ವೆರಿ ಕ್ಲೋಸ್ ಆಗಿರೋದಕ್ಕೆ ಏನಂತಾರಂತೆ, ಭಾ ಅಂತ ಕರೀತಾರೆ. ಭಾ ಔದಾರ್ಯ, ಕೃಷ್ಣನ ಔದಾರ್ಯ ಎಂಥದ್ದು, ಎಂಥ ಪಾಪಗಳನ್ನು ಕ್ಷಮಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ಭಾ ಕೃಷ್ಣನ ಭಾ ಅಂತ ಕರೀತಾರೆ. ಭಾ ಅಂದರೆ ಪ್ರಕಾಶೆ, ಕೃಷ್ಣನ ಪ್ರಕಾಶ ಯಾರಿಗಿದೆ? ದ್ವಿಸೂರ್ಯ ಸಹಸ್ರಸ್ಯ ಭವೇ ಜುಗಬದುತ್ಥಿತ ಯದಿ ಭಾಹ ಸದೃಶಿ ಸಾಸ್ಯಾತ್ ಭಾಸಸ್ತಸ್ಯ ಮಹಾತ್ಮನ. ಅದಕ್ಕೆ ಭಾ ಅಂತ ದೇವರಿಗೆ ಹೆಸರು. ಎನ್ನು ಕೂಡ ಭಾ ಆ ಭಾ ಆ ಆದರೆ ಬಿಡಿಸೋದು ಭಾ ಭಾ ಪ್ಲಸ್ ಆ ಭಾ ಯಾರು ತಿಳ್ಕೊಂಡಾಗ ಭಾ ಅದಕ್ಕೆ ಆಚಾರ ಭಾ ಭಾವನೆ ಕೊಡ್ತಾ ಹೋಗ್ತಾರೆ. ಪ್ಲಸ್ ಆ ಸೇರಿಸ್ತಾ ಹೋದು ಕೆಲವು ಕೂಡ ಅತಿಶಯರ ಅಂತ ಅರ್ಥವಾಗಿ. ಈ ರೀತಿ ಮಾಡಿದಾಗ ಭಾ ಒಂದೇ ಶಬ್ದದಿಂದ ದೇವರನ್ನು ವರ್ಣನೆ ಮಾಡದಂತೆ ಆಯಿತು. ಇನ್ನೂ ಕೆಲವು ವಾಕ್ಯಗಳು. ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ. ಕೆಲವು ಬರ್ಕೊಳ್ಳೋರು ಓದೋರಿ ಭಾರಿ ಸುಲಭ ಅಷ್ಟೆ, ಅರ್ಥ ಪಡ್ಕೊಳ್ಳೋದು ಪ್ರಾಬ್ಲಮ್ ಅಷ್ಟೇ. ಬರೀ ನೆನಪಾಡ್ಕೊ ಒಂದೇ ಸಿಗ ಭಾಗ ಶುಕ ಬರುತ್ತೆ ನಿಮಗೆ ಅಂದರೆ ಸುಖ ಭಾವ ಏನು ಗ್ರಂಥ ಬರೋ ಕಷ್ಟನೇ ಇಲ್ಲ. ಹೋಗ್ತಾನೆ ಅರ್ಥ ಕೇಳಿದ ಪಂಚಿತ ಆಗುತ್ತೆ ಅಷ್ಟೇ. ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ ಒಂದೇ ಪಾದ ಲಾಸ್ಟ್ ರಿಪೀಟ್ ಮಾಡ್ತಾ ಹೋಗ್ತಾರೆ. ಕೆಲವು ಪಾದ ಹಿಂದೆ ಮುಂದೆ ಮಾಡ್ತಾರೆ. ದೇವಾನಾಂ ಪತಯೋ ನಿತ್ಯಂ ಮತಮ್ಯಶ್ಚ ನ ಜಾನತೆ ತಸ್ಮೈ ದೇವ ನಮಸ್ತೆಹಂ ಭವತೆ ಅಸುರಮಾರಯೇ ಸಮಸ್ತ ದೇವ ಜನಕ ವಾಸುದೇವ ಪರಾಮೃತ ವಾಸುದೇವ ಪರಾಮೃತ ಜ್ಞಾನಮೂರ್ತೆ ನಮೋಸ್ತುತೆ. ಹಿಂದೂ ಮುಂದೆ ಎಲ್ಲಿ ಬೇಕಾದ್ರೆ ಅಲ್ಲಿ ಸೇರಿಸೋದು. ಆ ರೀತಿ ಮಾಡ್ತಕ್ಕಂಥ ವೈಶಿಷ್ಟ್ಯವನ್ನು ರಾಮರಾಮ ಮಹಾಬಾಹೋ ಮಾಯಾತೆ ಸುಧುರಾಸದ ವಾದಸಾದದ ಕೋಲುವಕೆ ಪಾದಾವೇವ ತವಾ ಸಜೇತ್ ಜೇತ್ ಸವಾ ತವ ಸೇದಾ ಪಾಕೆ ಲೋಕೋದದ ಸದಾವ ದಾಸರಾದು ಸುತೆ ಯಾಮ ಹೋವಾಹ ಮಮ ರಾಮರ. ಅದ ಪೂರ್ತಿ ಬಿಡಿಸಿದಾಗ ಪೂರ್ತಿ ಶೋಕ ಉಲ್ಟಪಟ್ಟಾಗಿಬಿಡುತ್ತೆ. ಕ್ಷಿಪ್ರ ಮುನಯದಾಸ ಪ್ರಪ್ರಕ್ಷೆ ವ್ಯತ್ಯಸ್ತೋ ವಿಘ್ನರಾಂಡನೋ ಇದ್ದಾಗೆ ಇಡೀ ಶ್ಲೋಕ ಪೂರ್ವಾರ್ಧ ಉತ್ತರಾರ್ಧ ರಿಪೀಟ್ ಮಾಡೋದಷ್ಟು ಈ ಕಡೆಯಿಂದ ಓದ್ತಾ ಹೋಗೋದು. ಎಲ್ಲ ರೀತಿಯ ಯುವಕಗಳನ್ನು ತೋರಿಸ್ತಾ ಆಚಾರ್ಯ ಮುಕ್ತಾಯ ಮಾಡಿ, ನೈವ ಪರಂ ಕೇಶವತಃ ಹರಿಗಿಂತ ಪರ ಇಲ್ಲ, ಪರವಾದಸ್ಮಾತ್ ಅವನಿಗೆ ಪರವಾದ ಅವನಿಗೆ ಪರವಾದ ಸರ್ವೋತ್ತಮನಾದ್ದರಿಂದ ಅವನ ಮೇಲೆ ಇನ್ನೊಬ್ಬನು ದೊಡ್ಡವನಿಲ್ಲ. ಸಮಸ್ಯ ಸಮನೂ ಯಾರೂ ಇಲ್ಲ ಲಕ್ಷ್ಮೀಕಾಂತ, ಅದೇ ಶ್ಲೋಕದ ಅರ್ಥ ಇದೆ. ಸಮನೂ ಇಲ್ಲ ಪರನೂ ಇಲ್ಲ. ಸುಕೇಶವತಃ ಯಾರೀತ? ಸುಕೇಶವ ಇತ. ಸುಕೇಶವತಃ ಬ್ರಹ್ಮರುದ್ರಾದಿ ನಿಯಾಮಕನಾದ ಇವನ ಮೇಲೆ ಇನ್ಯಾರಿರ್ತಾರೆ ಸಾಧ್ಯ ಇದೆ? ಸೋಯಂ ಶಪಥ ವರಹಾನಃ, ಇದು ನಾ ಮಾಡ್ತಕ್ಕಂಥ ಶಪಥ ಅಂತ ಹೇಳ್ತಾರೆ. ಶುಣುತಾಮರ ಸತ್ಯವಚ ಪರಮಂ ಶಪಥೇರಿತ ಉಚ್ಛ್ರಿತ ಬಾಹುಯೋಗಂ. ನಮ್ಮ ಶಪಥ ಮಾಡ್ತಿದ್ದೇವೆ ಈಗ. ಸೋಯಂ ಶಪಥವರೋ ನಹ ಶಶ್ವತ್, ಒಂದು ದಿವಸ ಹೇಳಿದ್ರೆ ಶಪಥ ಮಾಡೋದಿಲ್ಲ. ಇವತ್ತು ಶಪಥ ಮಾಡಿ ಮರುದಿವಸ ಕೇಳಿ ನಿನ್ನ ಕೇಳಬೇಕಾಗಿತ್ತು ಮೂದಾಯಿತು ಅಂತ ಹೇಳ್ಬಿಡೋದು. ಹಾಗಲ್ಲ, ಯಾವ ಕಾಲಕ್ಕೂ ಶಪಥ ಮಾಡ್ತೇವೆ. ಹರಿರೇವ ಪರಹ ಹರಿರೇವ ಗುರು ಸಂಧಾರಿತ ಸುಶಪಥ ಬರೋ ಅನಹ. ನಾವ್ಯಾರು ಗೊತ್ತಾ? ಅನಹ ಅನಹ ನಮ್ಮ ಅನ ಅಂದ್ರೆ ಮುಖ್ಯಪ್ರಾಣ. ಈ ಮುಖ್ಯಪ್ರಾಣವನ್ನು ನಾವು ಶಪಥ ಮಾಡ್ತಾ ಇದ್ದೇವೆ. ಹರಿಗೆ ಸಮನಾದವರು ಯಾರೂ ಇಲ್ಲ ಅಂತ ಮುಗಿಸಿಬಿಟ್ಟು ಕೃಷ್ಣ ಕಥೆಯಂ ಯಮಿತ. ಇದೇನಿದು ಕೃಷ್ಣ ಕಥೆಯಂ ಯಮಿತ? ಕೃಷ್ಣ ಕಥೆಯನ್ನು ನಾವು ಯಮಕಾಲಂಕಾರದಲ್ಲಿ ಬರೆದಿದ್ದೇವೆ. ಸುಖತೀರ್ಥೇನ ಉದಿತ, ಸುಖತೀರ್ಥರಾದ ರಮ್ಮಿಂದ ಹೇಳಲ್ಪಟ್ಟಿದೆ. ಅನನೇ ಎಂ ಯಮಿತ ಭಕ್ತಿಮತ ಪರಮೇಶೆ, ಪರಮಾತ್ಮನಲ್ಲಿ ಅತ್ಯಂತ ಭಕ್ತಿಯಿಂದ ನಾವು ಬರೆದಿದ್ದೇವೆ. ಸರ್ವೋದ್ರೇಕ ಸದಾನುತ ಆಪರಮೇಶೆ ಇತಿ ನಾರಾಯಣ ನಾಮ ಸುಖತೀರ್ಥ ಪೂಜಿತ ಸುರಾಯಣ ನಾಮ ಪೂರ್ಣ ಗುಣೈ ಧಿಕ ಪೂರ್ಣ ಗುಣೈರ್ಧಿಕ ಪೂರ್ಣ ಜ್ಞಾನೇಚ್ಛಾ ಶಕ್ತಿಭಿ ಭಕ್ತಿಭಿ ಸ್ವಧಿಕ ಪೂರ್ಣ ಇತಿ ನಾರಾಯಣ ನಾಮ ಸುಖತೀರ್ಥ ಪೂಜಿತ ಸುರಾಯಣನ ಮಾ ಇತಿ ನಾರಾಯಣ ಅಂತಕ್ಕಂಥ ಹೆಸರಿನ ಪರಮಾತ್ಮ ಸುಖತೀರ್ಥ ಪೂಜಿತ ಆನಂದ ತೀರ್ಥರಿಂದ ಪೂಜಿತನಾದ ಪರಮಾತ್ಮ ಪೂರ್ಣ. ಹೇ ಪೂರ್ಣ ಗುಣೈರ್ಧಿಕ ಗುಣೈರ್ಧಿಕ ಗುಣದಿಂದ ಅಧಿಕರಾದವನೇ ಪೂರ್ಣ ಜ್ಞಾನ ಇಚ್ಛಾಭಕ್ತಿಭಿ ಸ್ವಧಿಕ ಪೂರ್ಣ. ದೇವರ ಸಂಬೋಧನೆ ಪೂರ್ಣ ಜ್ಞಾನ ಪೂರ್ಣ ಇಚ್ಛಾ ಮತ್ತು ಪೂರ್ಣ ಭಕ್ತಿಭಿ ಸ್ವಧಿಕ ಪೂರ್ಣ. ಅತ್ಯಂತ ಪೂರ್ಣನಾಗಿರತಕ್ಕಂಥ ಪರಮಾತ್ಮನಿಗೆ ಅನ್ವಯ ಮಾಡಿದಾಗ ಅವೆಲ್ಲ ತಮಗೆ ಅನ್ವಯ ಮಾಡಿಕೊಂಡಾಗ ಪೂರ್ಣ ಪ್ರಜ್ಞರು ಪೂರ್ಣ ಇಚ್ಛರು ಪೂರ್ಣ ಭಕ್ತರು ಆದ ತಮ್ಮಿಂದ ರಚಿತವಾಗಿದೆ ಅಂತ ಹೇಳ್ತಾ ಶ್ರೀಮದ್ ಆಚಾರ್ಯರು ಈ ವ್ಯಮುಖ ಭಾರತವನ್ನು ಸಮರ್ಪಣೆ ಮಾಡಿ ಆ ತುಂಬಿದ ಸಭೆಯಲ್ಲಿ ಹೇಳಿದಾಗ ಏನಾಯ್ತು ಅವರಿಗೆಲ್ಲ ಕೂಡ ಬಹಳ ಬಹಳ ಆಶ್ಚರ್ಯ ಆಗೋಯ್ತು. ಆಚಾರ್ಯರ ಬಗ್ಗೆ ಏನಂತ ತಿಳ್ಕೊಂಡ್ರವರು, ಇವರು ಸರ್ವಜ್ಞರು, ಎಲ್ಲ ಶಾಸ್ತ್ರದಲ್ಲೂ ಪಾರಂಗತರು, ಕಾವ್ಯ ಆಗಬಹುದು ಎಲ್ಲ ಪ್ರಕಾರದ ಸರ್ವಜ್ಞರು ಅಂತಾಯ್ತು. ಇದೆಲ್ಲ ಮಧ್ಯಯುಗದಲ್ಲಿ ಹೇಳಬೇಕಾದ್ರೆ ಒಂದೇ ಮಾತಿನಲ್ಲಿ ಹೇಳಿದ್ರಲ್ಲ ನಿದರ್ಶನ ಇದೆ. ಆದ್ದರಿಂದ ಶ್ರೀಮದ್ ಆಚಾರ್ಯರ ಹಿರಿಮೆ ಎಂಬುದು ಆಲ್ರೌಂಡ್, ಬೇರೆ ಯಾವುದೇ ಒಬ್ಬ ಶಾಸ್ತ್ರಜ್ಞರ ಬಗ್ಗೆ ಎಲ್ಲ ರೀತಿಯ ಹಿರಿಮೆ ರೆಸ್ಪೆಕ್ಟ್ ಮಾಡೋದಿಲ್ಲ. ನೋಡೋದ್ರಿಂದ ಹಿಡಿದು ಅವ್ರು ಮಾಡೋ ಪ್ರತಿ ಕೆಲಸದಲ್ಲೂ ಪರ್ಫೆಕ್ಷನ್ ರೆಸ್ಪೆಕ್ಟ್ ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡಿಕೊಂಡು ಬೈತಾರೆ. ಒಬ್ಬ ಯಾರೋ ದೊಡ್ಡ ದೊಡ್ಡ ಜ್ಞಾನಿಗಳಿರ್ತಾರೆ, ಡ್ರೈವ್ ಮಾಡ್ತಾರಂತ ಏನು ಮಾಡಬೇಕು ಅದಕ್ಕೆ ನೋಡಿ, ಏನಾರು ಫೀಲ್ಡೇ ಅದು ಕೇಳಿ ಬೈದ್ಬಿಡಿ, ಇವಳು ಬೈತಾರೆ ಪಕ್ಕ ಕೇಳಬಾರ್ದು ಹಾಗೆ ದೊಡ್ಡವರು ಸುಮ್ಮನೆ ಇರು ಅಂದ್ಬಿಡ್ತಾರೆ. ಇದು ಸ್ವಲ್ಪ ಕುಸಿ ಗಿಸ್ತಿ ಬರ್ತೀರಾ ಅಂತ ಕೇಳಿದರೆ ಎಷ್ಟು ಬರುತ್ತೆ ಆಚಾರ ತಯಾರದಕ್ಕೆ. ಸೊ ಕೂತಿರ್ತೇವೆ, ನೀವು ಬರ್ತೀರಾ, ಬೆಟ್ಟ ಎತ್ತಿ ಇಟ್ಟಿರ್ತಾರ ಅಂತ ಹೇಳಿ ಎರಡೋ ಕೇಳ್ತಿರೋದು, ಅದು ಬರುತ್ತಾ ಇದು ಬರುತ್ತಾ ಕೇಳಿ ಏನಂತಾರೆ, ಅದಕ್ಕೆ ಶಾಪ ಹಾಕಿಬಿಡ್ತಾರೆ, ಬಿಡೋದಿಲ್ಲ ಆಚಾರ. ತಕ್ಷಣ ಏನು ಮಾಡ್ತಾರೆ, ಎಲ್ಲದಕ್ಕೆ ಎಷ್ಟು ಬರುತ್ತೆ 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 ಅಂತ ಹೇಳ್ತಾರೆ, ಅಗಿಲಕ್ಕೆ ಬರುತ್ತಾ ತೋರಿಸು ತೆಗಿತೇವೆ. ಆಮೇಲೆ ಏನು ಮಾಡಿದ್ರು, ಅವ್ರು ಬಿಡ್ಲಕ್ಕೆ ಬಿಡ್ಲಕ್ಕೆ ಬರಬಾರ್ದು, ಆರಿಸಿ ಮಾಡಿದ್ರು ಬಿಡ್ಲಕ್ಕೆ ಹೋದ್ರೆ ಬಿಡ್ಲಕ್ಕೆ ಬರಬಾರ್ದು, ಆರಿಸಿ ನಿರ್ಪಣೆ ಮಾಡ್ತಾರೆ. ಮಧು ವಿಜಯದಲ್ಲಿ ಬರ್ತಕ್ಕಂಥ ವೆರೈಟಿಗಳಲ್ಲಿ ನೋಡಿದವರಿಗೆ ಯಮಕ ಭಾರತ ಕೃತಿಗಳಲ್ಲಿ ವೆರೈಟಿ ತೋರಿಸಿದರೆ, ಅಲ್ಲಿ ಮಧು ವಿಜಯ ಏನು ಮಾಡ್ತಾರೆ, ಪ್ರತಿ ಆಕೃತಿಯಲ್ಲೂ ಕೂಡ ಏನು ಬೇಕಾದ್ರೂ ಮಾಡಕ್ಕೆ ಬರುತ್ತೆ ಅಂತ ತೋರಿಸ್ತಾ ತಾವು ಸರ್ವಜ್ಞರು ಒಂದು ರುಜುವಾತು ಮಾಡಿಕೊಟ್ರು. ಆಚಾರ್ಯರ ಬಗ್ಗೆ ಜನಗಳಿಗೆ ಗೊತ್ತಿಲ್ಲ, ಅದರಿಂದಾಗ ಏನೇನಾಗುತ್ತೆ, ಏನೋ ಒಬ್ರು ರಾಯರ ಬಗ್ಗೆ ಜಾಸ್ತಿ ಗೊತ್ತಾರೆ ನಮಗೆ, ಅದು ಏನು ಪರಿವಾಣ ಬರೆದ್ರು ಅಂತ ಗೊತ್ತಿಲ್ಲ. ಬಾದೂ ಬರೆದವ್ರು ಗೊತ್ತು, ಏನು ಗೊತ್ತು ಅವರಿಗೆ, ಪವಾಡ ಮಾಡ್ತಾರೆ ಅಂತ ಗೊತ್ತಷ್ಟೇನೆ. ಬಟ್ ಆ ಪವಾಡ ಆಚಾರ್ಯರು ರಾಯರಿಗಿಂತ ಜಾಸ್ತಿ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ, ಅದು ಗೊತ್ತಿರಬೇಕಲ್ಲ. ಆಚಾರ್ಯರು ಮಾಡೋ ಪವಾಡಗಳಿಗೆ ಯಾರು ಬೀಟ್ ಮಾಡೋಕ್ಕೆ ಸಾಧ್ಯ ಅಂತ ಪವಾಡ ಮಾಡ್ತಾರೆ, ಅದು ಗೊತ್ತು. ಗ್ರಂಥಗಳ ಬಗ್ಗೆ ಅವರಂತ ಗ್ರಂಥಗಳು ಯಾರಿಗೂ ಬರೋದಿಲ್ಲ. ಆ ದೃಷ್ಟಿಯಿಂದ ಯೋಚನೆ ಮಾಡಲಿಕ್ಕೆ ಹೊರಟರೆ ತುಂಬ ಜನಗಳಿಗೆ ಒಂದು ನ್ಯೂನತೆ, ಅದೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಇವೆಲ್ಲ ಏನಾಗಬೇಕು, ಮಕ್ಕಳಿಗೆ ಹೇಳಿಬಿಟ್ರೆ ಸಾಕು ಇದೆಲ್ಲ ಗೊತ್ತಿ ಅಂತ. ಗ್ರಂಥ ಆಚಾರ ಬರೆದಿದ್ದಾರೆ ಓದಿ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅವರಿಗೆ, ಎಷ್ಟು ಕೆಟ್ಟ ಕೆಟ್ಟ ಪ್ರಶ್ನೆ ಕೇಳ್ತಿರ್ತಾರಲ್ಲ, ಉತ್ತರ ಕೊಟ್ಬಿಟ್ರೆ ಬಹುದು ಇದಷ್ಟೇ. ತಕ್ಷಣ ಏನಾಗುತ್ತೆ ಅವ್ರಿಗೆ, ಇಂಥದ್ದು ಬೇರೆ ಇಲ್ಲ, ಇನ್ನು ಕಂಡಿರ್ತಾನೆ, ಬಾಬಾಗಳ ಹತ್ರ ಹೋಗ್ತಾರಲ್ಲ, ಏನಿದೆ ಅವರಲ್ಲಿ ಇಂಥದ್ದೆಲ್ಲ, ಅವ್ರು ಯಾವ ಸವಾಲು ಹಾಕಿದ್ರು ಕೇಳೋದಿಲ್ಲ. ಅವ್ರು ಸುಮ್ಮನೆ ಹೆಚ್ಚೊತ್ತು ಸಿಕ್ಕರೆ ಸಿಕ್ಕರೆ ಪಜೀತಿ ಆಗುತ್ತೆ ಅಂತ ಏನು ಮಾಡ್ತಾರೆ ಅವರು, ಬರೋದು 5 ನಿಮಿಷ ದೂರ ಇದ್ದು ಹೋಗ್ಬಿಡ್ತಾರೆ ಅಷ್ಟೇ. ಆದರೆ ಆಚಾರ ಆಗಲ್ಲ, ಆಲ್ವೇಸ್ ಅವೈಲಬಲ್, ಯಾವ ಯಾವ ರೀತಿ ಬೇಕಾದ್ರೂ ಕೇಳಿ. ಸವಾಲು ಭೀಮನಾಗಿ ಸವಾಲು, ಹನುಮಂತನಾಗಿ ಸವಾಲು, ಮಧ್ವಾಚಾರ್ಯ ಸವಾಲು ಹಾಕ್ತಾ ತಾವು ಪರಿಪೂರ್ಣರು ಅಂತ ಹೇಳ್ಕೊಡ್ತಾರೆ. ಇನ್ನು ಉಳಿದಿರೋ ಗ್ರಂಥಗಳೆಷ್ಟು, ನಾಳೆ ದ್ವಾದಶ ಸ್ತೋತ್ರ ಪೂರ್ತಿ, ಒಂದು ದಿವಸ ಪೂರ್ತಿ ದ್ವಾದಶ ಸ್ತೋತ್ರ. ಮನಸ್ಸ ಬಿಡಿಸ್ತಾ ಹೋಗಿ ಬೇರೆ ಬೇರೆ ರೀತಿ, ಮನಸ್ಸ ಅಮನಸ ಗೊತ್ತಾಯ್ತಾ, ಆಮೇಲೆ ಮತ್ತೆ ಮಾತೆಗೆದು ಬಿಟ್ಟು ನಸ ಹಾಗೆಲ್ಲ ಬಿಡಿಸ್ತಾ ಹೋಗುದು ಬೇರೆ. ಯಮಕದಲ್ಲಿ ವೈಶಿಷ್ಟ್ಯ ಏನು ಅಂದ್ರೆ, ಪದವಿಭಾಗ ಬೇರೆ ಬೇರೆ ಮಾಡ್ತಾ ಹೋದಂತ ಏನಾಗುತ್ತದ, ಅರ್ಥ ಕೊಳ್ಳ ಶುರುವಾಗ ತಿಳಿತಾ. ಪದವಿಭಾಗ ಮಾಡೋ ಕೌಶಲ ಇದ್ದಷ್ಟು ಕೂಡ ಅರ್ಥ ಸ್ವಾರಸ್ಯ ಗೊತ್ತಾಗುತ್ತೆ, ಇಲ್ಲದರೂ ಗೊತ್ತ ಶ್ಲೇಷದಲ್ಲಿ ಆಗಲ್ಲ. ಅರೆ ಅರ್ಥನೇ ಗೊತ್ತ, ವಿಶೇಷವಾಗಿ ಅರ್ಥದ ಬಗ್ಗೆ ಹೆಲೇಟ್ ಮಾಡ್ತಾರೆ. ಇಲ್ಲಿ ಪದವಿಭಾಗ ಪ್ಲಸ್ ಅರ್ಥ ಎರಡು ತಗೋಬೇಕು. ಮತ್ತೆ ನಾಡಿದ್ದು ಬ್ರಹ್ಮಸೂತ್ರ ಭಾಷ್ಯ, ಆಮೇಲೆ ಬುಧವಾರ ಭಾನುವಾರದ ದಿವಸ ಅನುವ್ಯಾಖ್ಯಾನ, ಸೋಮವಾರದ ದಿವಸ ನ್ಯಾಯ ವಿವರಣ, ಮಂಗಳವಾರದ ದಿವಸ ಅಣುಭಾಷ್ಯ. ಅಣುಭಾಷ್ಯದ ವೈಶ್ಯ ಇಡೀ ಗ್ರಂಥ ನಾಣ ಮಳೆಯಲ್ಲಿ ಸರ್ವಮೂಲ ಪೂರ್ತಿ ಏನಾಗುತ್ತೆ, ಅಲ್ಲಿಗೆ ರಿವಿಷನ್ ಮಾಡಿದಾಗುತ್ತೆ. ಅಣುಭಾಷ್ಯ ಒಂದರಲ್ಲೇನೆ ಎಂಟೈರ್ ಸರ್ವಮೂಲನ ಹೇಳೋದಕ್ಕೆ ಬರುತ್ತೆ. ಆ ರೀತಿ ಮಾಡಿ ಬುಧವಾರ ದಿವಸ ಏನು ಮಾಡ್ಬೋದು, ಎಲ್ಲ ಒಟ್ಟಿಗೆ ಸೇರಿಸಿಬಿಟ್ಟು ಕೃಷ್ಣಾರ್ಪಣೆ ಮುಗಿದೋಯ್ತು. ಮತ್ತೆ ಇನ್ನು ಉಳಿದ್ರೆ ನಮ್ಗೆ ಎಷ್ಟು ದಿವಸ, ಆರು ದಿವಸ. ಆರು ದಿವಸದಲ್ಲಿ 5 ಗ್ರಂಥ ಪ್ಲಸ್ ಒಂದು ದಿವಸ ಮಂಗಳ, ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡಿಕೊಂಡ್ರೆ ಸರಿ. ಅವತ್ತು ಭಾಷ್ಯ ಅವೆಲ್ಲ ದೊಡ್ಡ ದೊಡ್ಡ ಇರುತ್ತಲ್ಲ, ಶನಿವಾರ ಸ್ವಲ್ಪ ಹೆಚ್ಚೊತ್ತು ಹೇಳಬೇಕು, ಭಾನುವಾರ ಅದೇ ಇರುತ್ತೆ, ಅವತ್ತು ಸ್ವಲ್ಪ ಹೆಚ್ಚೊತ್ತು ಹೇಳಬೇಕು. ಅದೆಲ್ಲ ಪ್ರೋಗ್ರಾಮಲ್ಲಿ ಹೇಳ್ತೀನಿ ಅಂತ ಏನೇನು ಅಂತೇಳಿ. ಮತ್ತೆ ಕ್ವಿಜ್ ಬಗ್ಗೆ ಹೇಳಿದ್ದಾರೆ ಈಗಾಗಲೇ, ಅದ್ರ ಬಗ್ಗೆ ಆದಷ್ಟು ತಯಾರು ಮಾಡೋರು ಹೆಸರು ಕೊಡೋರೆಲ್ಲ ಕೊಟ್ಟುಬಿಡ್ಬೋದು, ಹೆಂಗಸರಿ ಬೇರೆ ಗಂಡಸರಿ ಬೇರೆ ಅಂತ ಹೇಳಿದ್ದಾರೆ. ಆದ್ದರಿಂದ ಅವರವರು ತಮ್ಮ ತಕ್ಕಂತೆ ತಯಾರಾದರೆ ಸರಿ. ಗಂಡಸರಿಗೆ ಗ್ರಂಥಸ್ಥವಾದ ವಿಚಾರಣೆ ಕೇಳಿದರೆ ಅರ್ಥ ಆಗುತ್ತೆ, ಹೆಂಗಸರು ಓದಬಾರ್ದು ಆದ್ದರಿಂದ ಅದ್ರ ಬಗ್ಗೆ ಕೇಳಿದರೆ ಅರ್ಥ ಆಗುತ್ತೆ. ಆ ಥರ ಕ್ವಶನ್ಸ್ ಫ್ರೇಮ್ ಮಾಡಿರ್ತಾರೆ, ಆದ್ದರಿಂದ ಇವರು ಕೂಡ ಇಬ್ಬಿಬ್ಬರು ಕೂಡ ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬಹುದು. ಮತ್ತು ಬೇರೆಯವರು ಕೂಡ ಯಾರು ಬರೋದಿದ್ರೆ ಸೇರ್ಬೋದು, ಎಲ್ಲರಿಗೂ ಅವಕಾಶ ಇದೆ. ಮತ್ತೆ ಇಲ್ಲ ಅಂಥವ್ರಿಗಿಂತ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಬಟ್ ಮೊದಲೇ ಹೆಸರು ಕೊಟ್ಬಿಟ್ಟಿದ್ರೆ ಅರೇನ್ ಮಾಡೋಕೆ ಅನುಕೂಲ ಆಗುತ್ತೆ, ಅದು ಗೊತ್ತಾಯ್ತಾ, ಅದನ್ನು ಮಾಡೋದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾನಯ ಬ್ರಹ್ಮಾಂತ ಗುರವ ಸಾಕ್ಷಾತ್ ಇಷ್ಟಂ ದೈವಂ ಬೃಹಸ್ಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನೆ ಆನಂದತೀರ್ಥ ವರದೆ ದಾನವಾರಣ್ಯ ಪಾವಕೆ ಧನ್ಯವಾದ.